Om Gyanati Varandasya Gyananjana Shalakaya Chakshur Unmilitamena Tasmai Sri Guru Namaha. Only one in the darkest of ignorance, my spiritual master, with my eyes of prophetic knowledge, I offer my respectful obeisances unto him. So today, we're going to discuss about the 26 qualities of the devotees and how they develop them. I'm just going to summarize, because you went into great detail about all the 26 qualities. But they are, he is very kind to everyone. That also means she. When they say he, it's not a sexist term. It means both. He does not make anyone his enemy. He is truthful. He is equal to everyone. No one can find any fault in him. He is magnanimous. He is mild. He is always clean. He is without possessions. He works for everyone's benefit. He is very peaceful. He is always surrendered to Krishna. He has no material desires. He is very meek. He is steady. He controls his senses. He does not eat more than required. He's not influenced by the Lord's illusory energy. He offers respect to everyone. He does not desire any respect for himself. He is very grave. He is merciful. He is friendly. He is poetic. He is expert. He is silent. So the question is not how do we develop these qualities. We don't want to develop these, you know, go and individually develop these qualities. This may seem like an unusual statement to make. Once Srila Prabhupada made a statement that a yogi passes stool once a day. A bogi passes stool twice a day, and a rogi passes stool three times a day. So then what happened? All the disciples were thinking, if I just pass stool once a day, I'll be a yogi, right? I just have to, no matter what, I'll just force myself, I'll only pass stool once per day, then I will be a yogi. So Srila Prabhupada heard about this and he said, this is ridiculous. So many people pass stool only once a day. That doesn't mean they're yogis. But when you're a yogi, you pass stool once a day. Not that because you pass stool once a day that you're a yogi. Got the point? Not that because you have this quality that you're a devotee. It's because you're a devotee, you have that quality. So it's not that you want to develop those qualities, you want to become a devotee. How did Ravana trick Sita by pretending to be a devotee? And he pretended. He presented all the so-called qualities of a devotee.
Ravana hege Sitayannu aparana madida. Avanu nanu bhaktana hage natane madida. Ravana bhaktana gunagalannu natane madi torisida ashte.
So it is not that. So it's not that simply by having these qualities that means somebody is a devotee. There is one of the qualities, one of the most counterfeit qualities, which are one of the qualities that people who are posing as devotees present, is that of humility.
Yaru bhaktana ಪಾತ್ರವನ್ನು ನಟನೆ ಮಾಡಿ ತೋರಿಸ್ತಾರೋ ಕಪಟದಿಂದ ನಟನೆ ಮಾಡಿ ತೋರಿಸ್ತಾರೋ ಕೃತಕವಾಗಿ ತೋರಿಸ್ತಾರೋ ಅವರು ಒಂದು ಗುಣವನ್ನು ಎತ್ತಿ ತೋರಿಸ್ತಾರೆ ಅದೇನಂದ್ರೆ ವಿನಯತನ ವಿನಯವಾಗಿರುವಂಥದ್ದು
fact, Bhakti Siddhanta, he wrote a whole article about how persons, you know, they in Bengal at the time of Bhakti Siddhanta, there was a whole people, these false devotees, these pseudo devotees, they had created a whole art form of how they pretended to be so humble.
Bengal nalli Prabhupada Guru Bhakti Siddhanta Saraswati Thakur samayadalli aneka jana itara natane maadi torisavaru nanu obba shreshtha bhakta avaru ee guna yavudanne vinaya vantavaragiruvanta gunavannu natane mukha torista iddaru.
Whereas Bhakti Siddhanta, he was completely against all of these things. He explained that real humility was to be the servant of the absolute truth.
ನಾವು ಪರಮ ದೇವೋತ್ತಮ ಪುರುಷ ಹಾಗೂ ಪರಮ ಸತ್ಯಕ್ಕೆ ಶರಣಾಗುವುದು.
And in the service of the absolute truth to do anything and everything.
ಹಾಗೂ ಈ ಪರಮ ಸತ್ಯ ಅಂದರೆ ಭಗವಂತನ ಸೇವೆಯಲ್ಲಿ ಸದಾ ನಿರಂತರವಾಗಿ ಬಿಡುವಿಲ್ಲದೆ ತೊಡಗಿರುವುದು.
That's real humility.
ಅದು ನಿಜವಾದ ನಮ್ರತೆ ಹಾಗೂ ವಿನಯತನ.
You're humble towards God, you do whatever he says.
ನಾವು ಭಗವಂತನ ಎದುರುಗಡೆ ನಮ್ರತೆಯಿಂದ ಇರಬೇಕು. ಆ ನಮ್ರತೆಯ ನಿಜವಾದ ಅರ್ಥ ಏನಂದ್ರೆ ಭಗವಂತನ ಆದೇಶವನ್ನು ಪಾಲನೆ ಮಾಡುವುದು.
The humility of Arjuna was displayed by killing everybody on the battle of Kurukshetra.
ಅರ್ಜುನ ಕೂಡ ನಮ್ರತೆಯಿಂದ ಇದ್ದ ಅಂತ ಹೇಳ್ತೀವಿ ನಾವು. ಯಾಕೆ ಅಂದ್ರೆ ಕೃಷ್ಣನ ಆದೇಶದ ಪ್ರಕಾರ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಮಾಡಿ ವೈರಿ ಅಂದ್ರೆ ವೈರಿಗಳನ್ನು ಸೋಲಿಸುವುದೇ ಅಲ್ಲದೆ ಅವರು ಮೃತ್ಯು ಲೋಕಕ್ಕೆ ಕಳಿಸಿದ ಸಂಹಾರ ಮಾಡಿದ.
But when Krishna asked Yudhishthira to lie, he didn't lie, therefore he wasn't humble.
ಅದೇ ರೀತಿ ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ, ನೀನು ಈ ಯುದ್ಧದಲ್ಲಿ ಒಂದು ಪ್ರಸಂಗದಲ್ಲಿ ನೀನೊಂದು ಸುಳ್ಳು ಹೇಳಬೇಕಾಗತ್ತೆ ಅಂತ ಹೇಳ್ತಾನೆ ಯುಧಿಷ್ಠಿರನಿಗೆ. ಆದರೆ ಯುಧಿಷ್ಠಿರ ಸುಳ್ಳು ಹೇಳಕ್ಕೆ ತಯಾರಾಗಲ್ಲ.
So simply somebody just doing their Anjali Mudra and pretending to be humble. This is actually the, in the Manusamhita describes a person they call who's a baka, who they describe two different kinds of contaminated persons. One is who has the disposition of a baka, a heron.
ಮನುಸಂಹಿತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕೇವಲ ನಟನೆ ಮಾಡೋದು, ಇದನ್ನ ಅಂಜಲಿ ಮುದ್ರಾ ಅಂತ ಹೇಳ್ತೀವಿ. ಇದರ ಕೈ ನಮಸ್ಕಾರಿ ಒಟ್ಟಿಗೆ ಜೋಡಿಸಿ ನಮಸ್ಕಾರ ಮಾಡೋದು. ಈ ಕೇವಲ ಈ ಅಂಜಲಿ ಮುದ್ರಾ ತೋರಿಸಿ ನಮ್ರತೆ ಇದೆ ನನಗೆ ಅಂತ ಒಂದು ನಟನೆ ಮಾಡೋದು, ಇದನ್ನ ಒಂದು ಪಕ್ಷಿಗೆ ಹೋಲಿಸಲಾಗುತ್ತೆ. ನಮ್ಮ ಮನುಸಂಹಿತದಲ್ಲಿ ಹೇರೋಣ ಹೇರೋಣ ಅಂದ್ರೆ ಒಂದು ಪಕ್ಷಿ, ಅದು ಹಂಸಂತರ ಒಂದು ಪಕ್ಷಿ.
ಸೊ ಈ ಬಾಕ ವಾಟ್ ಇಸ್ ಇಟ್ ಡು, ಇಟ್ ಸ್ಟ್ಯಾಂಡ್ಸ್ ಇನ್ ದಿ ವಾಟರ್ ಅಂಡ್ ಇಟ್ ಪ್ರಿಟೆಂಡ್ಸ್ that it's, you know, very humble, that it's not interested in anything, but in the meantime it's looking in the corner of its eye if there is a fish, and as soon as it's spotted immediately, then it's no longer humble, immediately attacks it. So a person who is like that, they pretend that they're very humble and they're very meek, but as soon as they see some weakness, some opening, that's when, and then they will take advantage of you.
ಈ ಪಕ್ಷಿ ಹೆರೋನ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಏನ್ ಅಂತ ಗೊತ್ತಿಲ್ಲ. ಅದು ನೀರಿನಲ್ಲಿ ನಿಂತಿರುತ್ತೆ, ನೀರಿನಲ್ಲಿ ನಿಂತಿರುವಾಗ ಅಡ್ಡಾಡಲ್ಲ, ಒಳ ಕಲ್ಲು ಕಲ್ಲು ಮೂರ್ತಿ ತರ ಹಾಗೇ ನಿಂತಿರುತ್ತೆ. ಜನರಿಗೆ ಏನನ್ಸ್ಬೇಕು ಅಂದ್ರೆ ಬಹಳ ನಮ್ರತೆ ಇದೆ, ಸಾಧು ಪುರುಷ ತರ ಇದ್ದಾನೆ, ಬಹಳ ವಿನಯದಿಂದ ಇದ್ದಾನೆ ಅಂತ. ಆದ್ರೆ ತನ್ನ ಮುಂದೆ ಯಾವ್ದಾದ್ರು ಒಂದು ಮೀನು ಹೋಗ್ತಾ ಇದ್ರೆ ಅದು ಬಿಡೋದಿಲ್ಲ, ಕಚಕ್ ಅಂತ ನೀರಿನಲ್ಲಿ ಬಾಯಿ ಹಾಕ್ಬಿಟ್ಟು ತಿನ್ಬಿಡುತ್ತೆ, ಕಚ್ಕೊಂಡ್ಬಿಡುತ್ತೆ. ಸೊ ಇದು ಕಪಟ ನಮ್ರತೆ ಅಂದ್ರೆ ಇದು.
There's one, I'm trying to find one. My data plan is a good one. So Bhakti Siddhanta actually wrote an article about those persons that that after Lord Chaitanya's movement was there, that Kali, he sent in agents to destroy Lord Chaitanya's movement by posing as devotees, and that they were so expert that only that many even advanced devotees could not detect them. That only the most advanced devotees could detect, and they would stay away. They would stay away from the association of devotees because they were seeing that they was becoming polluted by materialistic tendencies by these so-called persons who were posing to be devotees.
ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ ಸಮಯದಲ್ಲಿ ಇದ ಅನೇಕ ಭಕ್ತರು ನಟನೆ ಮಾಡ್ತಾ ಇದ್ರು, ನಮ್ರತೆಯ ಗುಣಗಳನ್ನು ತೋರಿಸೋದು, ವಿನಯವಂತರಾಗಿರುವುದಕ್ಕೆ ಪ್ರಯತ್ನ ನಟನೆ ಮಾಡುವುದರಲ್ಲಿ ಹಾಗೂ ಈ ನಾಟಕ ಮಾಡೋದರಲ್ಲಿ ನಮ್ರತೆಯನ್ನು ಪ್ರದರ್ಶಿಸುವುದರಲ್ಲಿ ಎಷ್ಟು ನಿಪುಣರಾಗಿದ್ರು ಅಂದ್ರೆ, ಆ ಸಮಯದಲ್ಲಿ ನಿಜವಾದ ಭಕ್ತರಿಗೂ ಗೊತ್ತಾಗ್ತಿರ್ಲಿಲ್ಲ ಇವನು ಕಪಟ, ಇವನು ಇನ್ನ ನಾಟಕ ಮಾಡ್ತಾ ಇದ್ದಾನೆ ಹೊರತು ನಿಜವಾದ ಭಕ್ತ ಅಲ್ಲ, ಭಕ್ತರ ಗುಣ ಇಲ್ಲ ಇವನಿಗೆಲ್ಲಿ ಅಂತ ಬಹಳ ಉನ್ನತ ಶ್ರೇಣಿಯಲ್ಲಿ ಇರುವಂತ ಭಕ್ತರಿಗೂ ಗೊತ್ತಾಗ್ತಿರ್ಲಿಲ್ಲ.
So we have to then be always on guard that is this person who is displaying this quality, is it just a display of the quality, or is it that the person is actually a devotee? Is it just that he's pretending that he can, is it that he's passing stool once a day to claim that he's a yogi, or is he actually a yogi?
ಅದೇ ಕಪಟನೋ ಅಂತದ್ದು ನಾವು ಕೆಲವೊಮ್ಮೆ ನಮ್ಮ ಪಾಡಿಗೆ ನಾವು ಕೂಡ ಹುಷಾರಾಗಿರ್ಬೇಕು. ಬೇರೆಯವ್ರ ಮೇಲೆ ನಾವು ತೀರ್ಮಾನಕ್ಕೆ ಬರುವಾಗ ಹುಷಾರಾಗಿರ್ಬೇಕು, ನಾವು ಸಾವಧಾನವಾಗಿರ್ಬೇಕು.
So there's and of all of the qualities, as I said, the one which is most, you know, in India there's a problem with fake money. So there's also fake sadhus, like I said, of Ravana. So the one quality which is which people hide behind the most, the crooked people hide behind the most, is this humility.
ಭಾರತದಲ್ಲಿ ಇಂಥ ಒಂದು ಪ್ರದರ್ಶನ ನಾವು ಅನೇಕ ಕಡೆ ನೋಡ್ತೀವಿ. ಈ ಕಪಟ ಭಕ್ತರು, ಅಸಹಜೀಯ ಭಕ್ತರು, ಸಹಜೀಯ ಭಕ್ತರೆಲ್ಲ ನಮ್ರತೆ ನನಗೆ ಬಹಳ ನಮ್ರತೆ ಇದೆ, ವಿನಯವಂತ ನಾನು, ನನ್ನ ಬಹಳ ಸಾಧು ಪುರುಷ ಅನ್ನು ಈ ನಾಟಕ ಮಾಡಿ ತೋರಿಸ್ತಾರೆ.
And this quality, this fake quality of humility comes, or you can see is displayed sometimes when the 27th, there's a 27th quality of a devotee which is not listed in this list.
ಈಗ ನಾವು 26 ಗುಣಗಳಿವೆ ಭಕ್ತರಲ್ಲಿ ಇರಬೇಕಾಗಿರ್ಬೋದು ಅಂತ ನಾವು ಓದಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕಾದ್ರೆ 27 ಇದೆ, ಇನ್ನೊಂದಿದೆ, ಆದ್ರೆ 27ನೇ ಕೂಡ ಸದ್ಯಕ್ಕೆ ಈ ಲಿಸ್ಟ್ ನಲ್ಲಿ ಯಾರು ಬರ್ದಿಲ್ಲ ಅಷ್ಟೇ ಹೊರತು 27 ಗುಣಗಳಿವೆ.
What, and what is that 27th quality?
The
27th quality is a devotee is always attacking Mayavad. How do we know this? In the Navadvipa Mahatmya, Bhaktivinoda Thakur writes that Lord Chaitanya, when Nimbarkacharya came to Navadvipa, that Mahaprabhu told him that from the four acharyas I take two principles. So from Madhvacharya, the two principles are Krishna is God and unending, relentless attack on Mayavad.
Chaitanya Mahaprabhu swayam ಇಲ್ಲಿ ಅವರ ಲೀಲೆಯನ್ನು ತೋರಿಸ್ತಾ ಇದ್ದಾಗ ನವದ್ವೀಪ ಧಾಮದಲ್ಲಿ ನಿಂಬಾರ್ಕ ಆಚಾರ್ಯ ಎನ್ನುವ ಆಚಾರ್ಯವನ್ನು ಭೇಟಿ ಮಾಡಿದಾಗ ಚಂದ್ರಮಾಬರು ಕೂಡ ಮಾತಾಡ್ತಾರೆ, ನಾಲ್ಕು ವೈಷ್ಣವ ಸಂಪ್ರದಾಯಗಳಿವೆ, ನಾನು ಒಂದೊಂದು ವೈಷ್ಣವ ಸಂಪ್ರದಾಯ ಪರಂಪರೆಯಿಂದ ಎರಡು ಮಹಾಗುಣಗಳನ್ನು ಏನು ಆರಿಸಿಕೊಂಡು ಈ ಎರಡು ಮಹಾಗುಣಗಳನ್ನು ನನ್ನ ಗೌಡೀಯ ವೈಷ್ಣವ ಪರಂಪರೆ ತತ್ವದಲ್ಲಿ ನಾನು ಬೆರೆಸ್ತೀನಿ ಅಂತ ಹೇಳ್ತಾರೆ. ಮಧ್ವಾಚಾರ್ಯರ ತತ್ವದಲ್ಲಿ ಎರಡು ಗುಣಗಳನ್ನು ಆರಿಸಿಕೊಳ್ತಾರೆ. ಆ ಎರಡು ಗುಣಗಳೇನು ಅಂದ್ರೆ ಕೃಷ್ಣನೇ ಪರಮ ದೇವೋತ್ತಮ ಪುರುಷ ಹಾಗೂ ಸದಾ ಯಾವತ್ತಿಗೂ ಈ ಅದ್ವೈತವಾದ ಮಾಯವಾದ ತತ್ವವನ್ನು ಎದುರಿಸೋದು. ಈ ಎರಡು ಗುಣಗಳನ್ನು ಮಾಯವಾದ ಈ ಮಧ್ವಾಚಾರ್ಯರ ತತ್ವ ಅಂದ್ರೆ ಬ್ರಹ್ಮ ಮಾಧ್ವ ಪರಂಪರೆಯಿಂದ ಆರಿಸಿಕೊಳ್ತಾರೆ.
Then from Ramanuja, two qualities. One is that pure devotion without mixture of jnana and karma, and the concept of dasa, das anudas.
ಹಾಗೂ ರಾಮಾನುಜಾಚಾರ್ಯರ ಶ್ರೀ ಪರಂಪರೆಯಿಂದ ಎರಡು ಮಹಾಗುಣಗಳನ್ನು ಆರಿಸಿಕೊಳ್ತೀನಿ. ಆ ಎರಡು ಮಹಾಗುಣಗಳು ಏನು ಅಂದ್ರೆ ಏನಂತಾರೆ ಅನ್ಯಾಭಿಲಾಷಿತ ಶ್ರೀ ಅಂದ್ರೆ ಬೇರೆ ಅಭಿಲಾಷೆ ಹಾಗೂ ಜ್ಞಾನ ಕರ್ಮದ ಮಿಶ್ರಣ ಇಲ್ಲದಂತಹ ಭಕ್ತಿ ಅಂದ್ರೆ ಶುದ್ಧ ಭಕ್ತಿ ಹಾಗೂ ಭಕ್ತರಾದವರು ದಾಸ ದಾಸಾನುದಾಸ ನಾನು ಅಂದ್ರೆ ಕೃಷ್ಣನ ದಾಸನ ದಾಸನ ದಾಸ ಅನ್ನೋ ಭಾವನೆಯನ್ನು ಬೆಳೆಸ್ಕೊಳ್ಳುವುದು.
From Vishnu Swami, who is in the Rudra Sampradaya, the concept of Raganuga Bhakti and Shri Krishna Sharanam Mama.
ಹಾಗೂ ರುದ್ರ ಸಂಪ್ರದಾಯದಲ್ಲಿ ವಿಷ್ಣು ಸ್ವಾಮಿ ಆಚಾರ್ಯರಿದ್ದಾರೆ. ಆ ಮಹಾಪರಂಪರೆಯಲ್ಲಿ ಸೇರಿದಂತಹ ವಿಶೇಷ ಗುಣಗಳ ಪೈಕಿ ಎರಡು ಗುಣಗಳನ್ನು ಆರಿಸಿಕೊಳ್ತಾರೆ. ಮೊದಲನೆಯದಾಗಿ ಶ್ರೀಕೃಷ್ಣ ಶರಣಮ್ಮ, ನಾನು ಕೃಷ್ಣನಿಗೆ ಕೇವಲ ಕೃಷ್ಣನಿಗೆ ಶರಣಾಗುತ್ತೇನೆ ಹಾಗೂ ಪ್ರಸಾದ ಕೊಡಿ.
ಅಂಡ್ ಫ್ರಮ್ ನಿಂಬಾರ್ಕ ಹೂ ಇಸ್ ಇನ್ ಫ್ರಮ್
ರಾಧಾಕೃಷ್ಣ ಋಷಿ
ರಾಗನುಗ ಭಕ್ತಿ.
ಎರಡನೇ ಗುಣ ಏನಂದ್ರೆ ಮಹಾಗುಣವನ್ನು ಆರಿಸಿಕೊಳ್ಳುವುದೇನೆಂದ್ರೆ ಆ ವಿಷ್ಣು ಸ್ವಾಮಿ ಪರಂಪರೆಯಲ್ಲಿರುವಂತಹ ಮಹಾಗುಣ ರಾಗಾನುಗ ಭಕ್ತಿ ಅಂದ್ರೆ ಭಗವಂತನ ಮೇಲೆ ಆಕರ್ಷಣೆ ಬೆಳೆಸಿಕೊಂಡು ಭಕ್ತಿ ತೋರಿಸ್ಕೊಳ್ಳುವುದು. ಈ ಎರಡು ಮಹಾಗುಣಗಳನ್ನು ಆರಿಸಿಕೊಳ್ತಾರೆ.
ಅಂಡ್ ಕಂಪ್ಲೀಟ್ ಸರೆಂಡರ್ ಟು ಕೃಷ್ಣ.
ಹಾಗೂ ಕೃಷ್ಣ ಶ್ರೀಕೃಷ್ಣ ಶರಣಮ್ಮ ಸಂಪೂರ್ಣವಾಗಿ ಕೇವಲ ಕೃಷ್ಣನಿಗೆ ಪ್ರತ್ಯೇಕವಾಗಿ ಕೇವಲ ಕೃಷ್ಣನಿಗೆ ಶರಣಾಗುವುದು.
And from Nimbarka, who was in the Kumara Sampradaya, the two concepts that the method of worship by the gopis is the supreme, and of all the gopis, Srimati Radharani is the highest.
ಹಾಗೂ ನಿಂಬಾರ್ಕ ಪರಂಪರೆಯಲ್ಲಿ ಇರುವಂತಹ ತತ್ವದಲ್ಲಿ ಎರಡು ಮಹಾಗುಣಗಳನ್ನು ಆರಿಸಿಕೊಳ್ತಾರೆ ಚೈತನ್ಯ ಮಹಾಗುಣಗಳು. ಮೊದಲನೆಯದಾಗಿ ಗೋಪಿ ಭಾವ ಅಂದ್ರೆ ಗೋಪಿಯ ಸ್ತ್ರೀಯರು ಕೃಷ್ಣನನ್ನು ಯಾವ ರೀತಿ ಆರಾಧಿಸುತ್ತಾರೋ, ಯಾವ ರೀತಿ ಕೃಷ್ಣನಿಗೆ ಪ್ರೇಮ ತೋರಿಸ್ತಾರೋ, ಭಕ್ತಿ ತೋರಿಸ್ತಾರೋ, ಸೇವೆ ಸಲ್ಲಿಸ್ತಾರೋ ಅದನ್ನು ಅಳವಡಿಸಿಕೊಂಡಿದ್ದಾರೆ. ಹಾಗೂ ಗೋಪಿ ಸ್ತ್ರೀಯರ ಪೈಕಿ ರಾಧಾರಾಣಿ ಅತಿ ಪ್ರಮುಖವಾದಂತಹ ಗೋಪಿ ಅನ್ನೋದನ್ನು ಸ್ವೀಕರಿಸುತ್ತಾರೆ ಚೈತನ್ಯ ಮಹಾಪ್ರಭುಗಳು.
ಸೊ ದ ಮೇನ್ ಪಾಯಿಂಟ್ ಇಸ್ ದಟ್ ಎ ಡಿಸ್ಟಿಂಕ್ಟಿವ್ ಫೀಚರ್ ಆಫ್ ಎ ವೈಷ್ಣವ ಸ್ಪೆಸಿಫಿಕಲಿ ಇನ್ ದ ಗೌಡಿಯ ಸಂಪ್ರದಾಯ is that he has an unending antagonism towards Advaitavad.
Gaudiya paramparayalli iruvanta bhaktarige ondu guna matra eddu kanutte adu enandre mayavada tatva nanu krishna onde nanu krishna nalli milananaguttene krishna nu nanagu vyathasavilla nanu bhakti madodre nanu krishna nagutini anno tappu ತತ್ವವನ್ನು ಸದಾ ಎದುರಿಸುವುದೇ ಗೌಡಿಯ ವೈಷ್ಣವ ಪರಂಪರೆಗೆ ಸೇರಿದಂತಹ ಭಕ್ತರಲ್ಲಿ ಈ ಗುಣ ಎದ್ಕಾಣ್ಬೇಕು ಅಂದ್ರೆ ನಮ್ಮಲ್ಲೆಲ್ಲ ಈ ಗುಣ ಇರಬೇಕು. ಮಾಯವಾದ ಅದ್ವೈತ ತತ್ವವನ್ನು ಶಾಸ್ತ್ರೋಕ್ತವಾಗಿ ಎದುರಿಸುವಂತ ಗುಣ ಇರಬೇಕು.
ಮಾಯವಾದ ಇಸ್ ದಿ ಇಂಟರ್ನಲ್ ಎನಿಮಿ.
ಮಾಯವಾದ ಅಂದ್ರೆ ಅದ್ವೈತವಾದಿ ಸ್ವೀಕರಿಸುವವರು ನಮ್ಮ ಸದಾ ನಮ್ಮ ಶತ್ರು ಹಾಗೆ ನೋಡ್ಬೇಕು ನಾವು ಅಂದ್ರೆ ನಮ್ಮ ಸಿದ್ಧಾಂತದ ಪ್ರಕಾರ ನಮ್ಮ ಶತ್ರು ಆಗ್ತಾರೆ.
And there is never any peace.
ಹಾಗೂ ಈ ಎರಡು ತತ್ವಗಳ ನಡುವೆ ಶಾಂತಿ ಅನ್ನೋದು ಇರಲಿಕ್ಕೆ ಸಾಧ್ಯವಿಲ್ಲ. ಅವರು ನಮ್ಮ ಕೃಷ್ಣನ ದಾಸರು, ಅವರು ನಾನು ಕೃಷ್ಣ ಒಬ್ಬನೇ ಅಂತಾರೆ. ಈ ಎರಡು ಗುಣಗಳು, ಈ ಎರಡು ತತ್ವ ಹೇಗೆ ಒಂದಾಗುತ್ತೆ?
I don't want to mention any names, but there are some persons who display this very meek and humble mood, but then they associate very closely with Mayavadis. I know one person, I saw them in Mayapur one year before Gaur Purnima, but then when actually Gaur Purnima came, they weren't there. Where were they? I found out they were in Haridwar, associating all with Mayavadi sannyasi, all with Mayavadi acharyas on, of all days, Gaur Purnima.
ನಾನು ನನ್ನ ವೈಯಕ್ತಿಕ ಅನುಭವದಲ್ಲಿ ಇದನ್ನು ಕಂಡಿದ್ದೇನೆ. ಕೆಲವರು ಈ ಬಹಳ ನಮ್ರತೆ ಪ್ರದರ್ಶಿಸುತ್ತಾರೆ, ಹಾಗೆ ಇರ್ತಾರೆ. ಆದರೆ ಈ ಮಾಯವಾದ ತತ್ವಕ್ಕೆ ಸೇರಿದಂಥ ಸನ್ಯಾಸಿಗಳನ್ನು ಅನುಸರಿಸುತ್ತಾರೆ, ಅವರೊಟ್ಟಿಗೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಅವರೊಟ್ಟಿಗೆ ಉತ್ಸವಗಳನ್ನು ಆಚರಿಸುತ್ತಾರೆ. ಇದನ್ನು ನಾನು ಸ್ವಯಂ ಕಂಡಿದ್ದೇನೆ.
And he is meek and he is humble, but he's not an enemy of Mayavadis.
ನಮ್ರತೆ ತೋರಿಸ್ತಾರೆ, ಅದೆಲ್ಲ ಇರುತ್ತೆ, ಬಟ್ ಮಾಯವಾದ ತತ್ವವನ್ನು ಎದುರಿಸೋದನ್ನು ನಾನು ನೋಡಿಲ್ಲ. ಇದು ಬಹುಶಃ ತಪ್ಪು ಅನಿಸುತ್ತೆ.
Now compare this to Srila Prabhupada.
ಈ ಗುಣವನ್ನು ಪ್ರಭುಪಾದರು ಪ್ರದರ್ಶಿಸಿದಂತಹ ಗುಣಕ್ಕೆ ಹೋಲಿಸಬೇಕು ನಾವು.
Srila Prabhupada, when he would meet Mayavadis, he was very respectful, but then he did not budge. He did not compromise.
ಪ್ರಭುಪಾದರು ಕೂಡ ಮಾಯವಾದ ಸನ್ಯಾಸಿಗಳನ್ನು ನೋಡಿದ್ರೆ ಅವರು ಮರ್ಯಾದೆ ಕೊಡ್ತಿದ್ರು, ವೈಯಕ್ತಿಕವಾದಂತಹ ಮರ್ಯಾದೆ. ಅಂದ್ರೆ ಒಬ್ಬೊಬ್ಬರು ಸನ್ಯಾಸಿ ಅನ್ನೋ ವಿಷಯದಲ್ಲಿ ಪ್ರಭುಪಾದರು ಅವರ ಮರ್ಯಾದೆ ತೋರಿಸ್ತಾ ಇದ್ರು. ಆದರೆ ಈ ಸಿದ್ಧಾಂತದ ನಿರ್ಣಯದ ದೃಷ್ಟಿಯಿಂದ ನೋಡೋದಾದ್ರೆ ಪ್ರಭುಪಾದ ಯಾವತ್ತೂ ಹೊರಟಿದ್ದಿಲ್ಲ ಅವರ ನಿರ್ಣಯ. ಅವರೊಟ್ಟಿಗೆ ಕಾರ್ಯಕ್ರಮ ಮಾಡೋದಂತೂ ಅಂತಹ ಪ್ರಸಂಗವೇ ಇಲ್ಲ, ಅಂತಹ ಘಟನೆಯೇ ನಡೆದಿಲ್ಲ.
ದಿ ಒನ್ ಎಕ್ಸಾಂಪಲ್ ದಟ್ ಇಸ್ ಜಸ್ಟ್ ಸೋ ಕ್ರಿಸ್ಟಲ್ ಕ್ಲಿಯರ್ ಇನ್ ಮೈ ಮೈಂಡ್ happened in April of 1977. Now, if any of you are listeners to recordings of Srila Prabhupada, you go to April of 1977 in Mumbai. And if you're listening over the months, say from beginning of 77, Srila Prabhupada, at first he's healthy, but then he becomes sick. And you can tell just in the sound of his voice how ill he is by the feebleness of his voice.
ಏಪ್ರಿಲ್ ತಿಂಗಳು 1977 ಇಸ್ವಿಯಲ್ಲಿ ಪ್ರಭುಪಾದರು ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಬಹಳ ಏನಿರ್ತಾರೆ, ಆರೋಗ್ಯ ಬಹಳ ಕೆಟ್ಟಿತ್ತು ಅಷ್ಟೊತ್ತಿಗೆ, ಸ್ವಾಸ್ಥ್ಯ ಚೆನ್ನಾಗಿರಲಿಲ್ಲ. ಅವ್ರಿಗೆ ಹೇಳಿ ಉಳಿಯುವಂಥ ಮಾತುಗಳನ್ನು ಕೇಳಿದ್ರೆ ನಾನು ಗೊತ್ತಾಗ್ಬಿಡುತ್ತೆ ಎಷ್ಟು ಅಸ್ವಸ್ಥರಾಗಿದ್ರು ಅಂತ.
Only 6 months later, Srila Prabhupada left his body. So you can understand how weak he was. So I'm bringing... I'm making this point for a reason. So then, anyway, for some reason or other, Chinmayananda, though he was a Mayavadi, liked Srila Prabhupada. And this was told to Srila Prabhupada, but it was not a mutual. It was not a mutual appreciation.
ಪ್ರಭುಪಾದರೇ ಇಂಥ ಸನ್ಯಾಸಿ ಇದ್ದರೆ ಚಿನ್ಮಯಾನಂದ ಮಠದಲ್ಲಿರೋರು ನಿಮ್ಮ ಬಗ್ಗೆ ಬಹಳ ಪ್ರೀತಿ ತೋರಿಸ್ತಾ ಇದ್ದಾರೆ, ಅಭಿಮಾನ ತೋರಿಸ್ತಾ ಇದ್ದಾರೆ, ಗೌರವ ತೋರಿಸ್ತಾ ಇದ್ದಾರೆ ಅಂತ. ಪ್ರಭುಪಾದರ ಅವ್ರ ಮೇಲೆ ಗೌರವ ತೋರಿಸ್ಬೋದು ಅಂದರೆ ಅವ್ರಿಗೆ ಅವರ ಸಿದ್ಧಾಂತಕ್ಕೆ ಪ್ರಭುಪಾದ ಜಗ್ತಾ ಇರಲಿಲ್ಲ. ಪ್ರಭುಪಾದರಿಗೆ ಅದೇ ರೀತಿಯಾದಂಥ ಗೌರವ, ಆಧ್ಯಾತ್ಮಿಕವಾಗಿ ಗೌರವ ಇರ್ತಿರ್ಲಿಲ್ಲ ಅವರ ಚಿನ್ಮಯಾನಂದ ಸಂಸ್ಥೆಗೆ ಸೇರಿದವ್ರ ಮೇಲೆ.
ಸೊ ವಾಟ್ ಹ್ಯಾಪನ್ ವಾಸ್ that some members of the Chinmayananda mission and the Shivananda mission, they heard that Srila Prabhupada was in Mumbai, that he was ill. So they came to pay respects to Srila Prabhupada and to honor him, etc. And in the conversation, you could hear that Srila Prabhupada's voice is very feeble. But then in the course of the conversation, one of the Chinmayananda Swamis said, nobody understands the meaning of the Gita. At that point, Srila Prabhupada exploded into a nuclear weapon. He said, don't say nobody knows. You don't know, but don't say nobody knows. And then he began to attack them. It was like he ripped off their arms and he was just beating them with their own arms. Don't say nobody knows. You don't know. Don't say. And he was just going on and on and on, like ferociously, ferociously attacking them. All civilities were gone. The enemy was being faced. Now it's time to destroy them. So Prabhupada was attacking, just attack, and he would not see in argumentation. There's a technique called shifting the ground, where you try to change the topic so that your opponent loses his track. But Srila Prabhupada would not let them shift ground. He would keep bringing it back to the same point. You said nobody knows. You don't know. Don't say nobody knows. He wouldn't let them escape. So finally, they tried to shift the blame on their guru. they said, well, this is what we've learned at the feet of our guru. And Srila Prabhupada immediately said, well, not even a split second, is Shrama Eva Hikevalam, which means a complete waste of time.
Prabhupada.
it's from part of a verse in the Bhagavatam which says that if even if you may perform all your varnashram duties perfectly, but if you have not become a devotee of Krishna, then it's a complete useless waste of time. So they're sitting at the feet of their guru was a complete useless waste of time, and he made no bones about it. He shouted it at them, "You wasted your life," he told them.
ನೀನು ಎಂಥ ಶ್ರಮಪಟ್ಟು ಎಂಥ ಗುರುಗಳನ್ನು ಬೆಳೆಸ್ಕೊಂಡ್ರು, ವಿನಯವಂತನಾಗಿರ್ಬೋದು, ಹೀಗಾಗಿರ್ಬೋದು, ಜ್ಞಾನವಂತನಾಗಿರ್ಬೋದು, ಯೋಗಿ ಆಗಿರ್ಬೋದು, ದಾನಿ ಆಗಿರ್ಬೋದು, ಶ್ರೇಷ್ಠ ಸಂಗೀತಕಾರನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಬಟ್ ನಿನಗೆ ಕೃಷ್ಣ ಪರಮ ದೇವೋತ್ತಮ ಪುರುಷ ಕೃಷ್ಣನ ಸೇವೆ ಮಾಡಬೇಕು ಅನ್ನೋ ಅನ್ನೋ ನಿರ್ಣಯಕ್ಕೆ ನೀನು ಬರದೇ ಹೋದ್ರೆ ನೀನು ಕಲ್ಕೊಂಡಿದ್ದಲ್ಲ ವ್ಯರ್ಥ 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 ಮಾಡ್ಕೊಂಡಿದ್ಯಾ ನಿನ್ನ ಜೀವನವನ್ನು ಅಂತ ಆ ನಿರ್ಣಯ ಇದೆ ಭಾಗವತದಲ್ಲಿ. ಪ್ರಭುಪಾದರು ಹಾಗೆ ನುಡಿತಾ ಇದ್ರು, ಅದರ ಆಧಾರದ ಮೇಲೆ ಪ್ರಭುಪಾದ ಬಹಳ ಸ್ಪಷ್ಟತೆಯಿಂದ ನುಡಿತಾ ಇದ್ರು.
And he wasn't just speaking like an ordinary tone of voice, he was shouting at them.
ಪ್ರಭುಪಾದ ಬಹಳ ಜೋರಾಗಿ ಬಹಳ ಜೋರಾಗಿ ಅವನ ಮೇಲೆ ಕಿಚ್ಚಾಡ್ತಾ ಇದ್ರು. ಅಷ್ಟು ಸಿಟ್ಟು ಬಂದ್ಬಿಡ್ತು ಪ್ರಭುಪಾದರಿಗೆ, ಕೃಷ್ಣನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಕೇಳಿದ್ರಿ, ಅಷ್ಟು ಸಿಟ್ಟು ಬಂದ್ಬಿಡ್ತು.
Then they became a little bit humble and said, well, isn't it possible for us to also learn? At which point Prabhupada became very peaceful. He said, yeah, sure, you can learn. It's like my disciples, they're learning. You can also learn. If they can learn, you also can learn. You're from India, but so if my Malecha disciples, they can, so can you. But he was very peaceful then. But that's when they became a little bit humble. But he just was completely smashing them, attacking them. A man on his deathbed turned into a lion.
ಆಗ ಪ್ರಭುಪಾದ ಹೇಳಿದ ಮಾತುಗಳನ್ನು ಕೇಳಿ ಅವರಲ್ಲಿ ಒಬ್ಬ ಸನ್ಯಾಸಿ ಹೇಳ್ತಾನಂತೆ, ಅಲ್ಲ ನೀವು ಹೇಳೋದು ನೋಡಿದ್ರೆ ನಮಗೂ ನೀವು ಹೇಳೋದ್ರೆ ಕಲಿಬೇಕು ಅನಿಸ್ತಾ ಇದೆ, ನಾವು ಕಲಿಬಹುದಲ್ವಾ ಅಂತ ಕೇಳ್ತಾನೆ. ಆ ಮಾತು ಕೇಳಿದ ತಕ್ಷಣ ಪ್ರಭುಪಾದ ಶಾಂತರಾಗ್ಬಿಡ್ತಾರೆ. ಇದೇನು ಮರಣದ ಮಂಚದ ಮೇಲೆ ಮಲಗಿರುವಂತಹ ಪ್ರಭುಪಾದರು, ಕೃಷ್ಣ ಯಾರು ಕೃಷ್ಣ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಮಾತು ಕೇಳಿದ ತಕ್ಷಣ ಹೂನಿ ಆಗ್ಬಿಡ್ತಾರೆ. ಆದರೆ ಅದೇ ಪ್ರಭುಪಾದರು ನಾವು ಕಲಿಬಹುದಲ್ವಾ, ಕೃಷ್ಣ ಬಗ್ಗೆ ಕಲಿಬಹುದಲ್ಲ ಅಂತ ಹೇಳೋ ಮಾತು, ಆ ಮಾತನ್ನು ಕೇಳಿ ಪ್ರಭುಪಾದ ಶಾಂತರಾಗ್ಬಿಟ್ಟು ಹೇಳ್ತಾರಂತೆ, ನನಗಿರೋ ಶಿಷ್ಯರಲ್ಲೂ ಯವನರು ನೇಚರು ಪಾಶ್ಚಾತ್ಯ ದೇಶದಿಂದ ಬಂದವರು, ಅವರೇ ಕಲ್ತಿರೋದು ನೀವು ಯಾಕೆ ಕಲಿಯೋಕ್ಕಾಗಲ್ಲ, ನೀವು ಕಲಿಬಹುದು. ಅವರೇ ಕಲ್ತಿರುವಾಗ ನೀವು ಕಲಿಬಹುದಲ್ವಾ ಅಂತ ಪ್ರಭುಪಾದರು ಆಗ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ.
ಶ್ರೀ ಪ್ರಭುಪಾದ ವಾಸ್ ನಾಟ್ ಗೋಯಿಂಗ್ ಟು ಟಾಕ್, Krishna is his dearest friend, Krishna is his worshipful Lord. He was not going to tolerate the slightest insult, and the Mayavadis are the greatest insulters of Krishna.
ಪ್ರಭುಪಾದರು ಹೃದಯದಲ್ಲಿ ಕೃಷ್ಣನಿಗೆ ಒಂದು ಶ್ರೇಷ್ಠವಾದ ಸ್ಥಾನ, ಏಕೈಕ ಸ್ಥಾನ ಅಂದರೆ ಪ್ರಭುಪಾದರು ಹೃದಯದಲ್ಲಿ ಕೃಷ್ಣ ಇರ್ತಿದ್ದ. ಪ್ರಭುಪಾದರು ಕೃಷ್ಣನ ಮೇಲೆ ಕೃಷ್ಣನಿಗೆ ಅವಮಾನವಾಗುವಂತಹ ಮಾತು ಯಾರ ಬಾಯಿಂದಲೂ ಹೇಳಿಕ್ಕೆ ಸಿದ್ಧರಾಗ್ತಿರ್ಲಿಲ್ಲ, ಎದುರಿಸೋರು ಯಾರ ಬಾಯಿಂದಲೂ ಪ್ರಭುಪಾದರು ಕೃಷ್ಣನ ಎದುರಿಸುವಂತಹ ಕೃಷ್ಣನಿಗೆ ಅವಮಾನವಾಗುವಂತಹ ಮಾತನ್ನು ಹೇಳಿಕ್ಕೆ ಸಿದ್ಧರಾಗಿರ್ಲಿಲ್ಲ.
Mayavadi say that the Supreme has no form, it has no eyes, has no, it means you're blind. It has no ears, it means you're calling him deaf. In so many different ways, the Mayavadis are insulting him. So Srila Prabhupada, he said in a previous conversation that whenever this kind of thing happens, I can't control myself. I just becomes like a volcano. He explodes. He has no control. He has no control. He immediately attacks.
ಈಗ ಮಾಯಾವತಿ ತತ್ವಕ್ಕೆ ಸೇರಿದವರು ಏನು ಹೇಳ್ತಾರೆ ಅಂದರೆ ಕೃಷ್ಣನ ಬಹಳ ಅವಮಾನ ಮಾಡ್ತಾರೆ, ಕೃಷ್ಣನ್ಗೇನು ಕಾಣಿಸಲ್ಲ, ಕೃಷ್ಣನ್ಗೇನು ಕೇಳಲ್ಲ, ಕೃಷ್ಣನ್ ಮಾತಾಡೋಕ್ಕಾಗಲ್ಲ ಅಂತಾರೆ, ಕೃಷ್ಣನ ರೂಪ ಇಲ್ಲ ಗುಣ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಕೃಷ್ಣ ಕೂಡ ಕಿವುಡ ಮಾತಾಡಕ್ಕೆ ಬರಲ್ಲ ಅಂತ ಅವಮಾನ ಮಾಡ್ತಾರೆ ಕೃಷ್ಣನಿಗೆ. ಇದನ್ನು ಕೇಳಿದ ತಕ್ಷಣ ಪ್ರಭುಪಾದರು ಹೇಳ್ತಾರಂತೆ, ಇಂಥ ಮಾತು ಯಾರ ಬೈಲಾದರೂ ಬಂದರೆ ನಾನು ನನ್ನ ಸ್ವಯಂ ನಿಯಂತ್ರಣವನ್ನು ಕಳ್ಕೊಂಡ್ಬಿಡ್ತೀನಿ, ನಾನು ಬಹಳ ಸಿಟ್ಟು ಬಂದ್ಬಿಡ್ತೇನೆ, ನಾನು ಆಮೇಲೆ ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಅಷ್ಟು ಸಿಟ್ಟು ಬಂದ್ಬಿಡ್ತೇನೆ, ಕೃಷ್ಣನ ಅವಮಾನ ಮಾಡ್ತಾ ಇದ್ದಾರೆ ಇವರು ಅಂತ. ಅಂತ ಪ್ರಭುಪಾದರು ಒಪ್ಕೊಳ್ತಾರೆ. ನನಗೆ ಸಿಟ್ಟು ಬರುತ್ತೆ ಇಂಥ ಮಾತುಗಳನ್ನು ಕೇಳಿದ್ದೇನೆ ಅಂತ.
So one should not try to artificially attain all these 26, the qualities which are listed, the 26 qualities. Don't try to artificially attain any of them. That would be sort of like going out and watering each individual leaf on a tree. And you know, you have to go to the root. That means you have to first become a devotee. These things then naturally manifest.
ಎಲ್ಲ ಒಳ್ಳೆ ಭಕ್ತರಲ್ಲಿ ಗುಣಗಳು ಇರಬೇಕು ಅಂತ. ಹಾಗಂತ ಹೇಳಿ ಈ 26 ಗುಣಗಳನ್ನು ನಾವು ಬೆಳೆಸ್ಕೊಳ್ಳಿಕ್ ಪ್ರಯತ್ನ ಪಡ್ತೀವಂತೆ. ಪ್ರಭುಗಳು ಹೇಳ್ತಾ ಇದ್ದಾರೆ ತಪ್ಪು ಹಾಗೆ ಮಾಡಬಾರ್ದು. ಮೊಟ್ಟ ಮೊದಲನೇ ಗುಣ ಏನಂದ್ರೆ ಅವನು ಭಕ್ತನಾಗ್ತಾನೆ. ಇದೇ ಮೊಟ್ಟ ಮೊದಲನೇ ಹೆಜ್ಜೆ, ಮೊಟ್ಟ ಮೊದಲನೇ ಗುಣ, ಮೊಟ್ಟ ಮೊದಲನೇ ಅವಶ್ಯಕತೆ ಏನಂದ್ರೆ ಫಸ್ಟ್ ನಾವು ಮೊಟ್ಟ ಮೊದಲನೇದಾಗಿ ನಾವು ಕೃಷ್ಣ ಭಕ್ತರಾಗ್ತೀವಿ. ಕೃಷ್ಣನ್ ಭಕ್ತರಾದ ಮೇಲೆ ಸ್ವಯಂ ಹಾಗೆಯೇ ಕೃಷ್ಣನ ಈ ಕೃಷ್ಣನಿಗೆ ಭಕ್ತಿಯುತ ಸೇವೆ ಸಲ್ಲಿಸುವುದರ ಮೂಲಕ ಈ 26 ಸ್ವಯಂ ಬೆಳೆಯುತ್ತೆ. ಕೃತಕವಾಗಿ ನಾವು ಬೆಳೆಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಕೃಷ್ಣನ ಮರೆತುಬಿಟ್ಟು ಕೃಷ್ಣನ ಭಕ್ತರಾಗದೆ ಯಾವುದೋ ಭಾಗವತ ಎಲ್ಲೋ ಓದಿರ್ತೀವಿ 26 ಗುಣಗಳನ್ನು ಬೆಳೆಸ್ಕೊಂಡ್ರೆ ಉಪಯೋಗ ಇಲ್ಲ ಅಂತ.
So how to become a devotee? What is the tech? What is the secret? What is the secret of becoming a pure devotee? And that is by pleasing the acharya.
ಆಯ್ತು, ಈಗ ನಾನು ನಿರ್ಣಯ ಮಾಡ್ಕೊಂಡಿದ್ದೀನಿ ನಾನು ಭಕ್ತನಾಗಬೇಕು ಅಂತ. ನೇನು ಭಕ್ತರ ಬಾಲೆಯನ್ನು ನಿರ್ಣಯ ಚೇಸ್ಕೊಂಡು ಎಲ್ಲ ಗೊತ್ತು ಹೇಗಾಗೋದು, ಭಕ್ತರು ಹೇಗಾಗೋದು, ಆ ಭಕ್ತರಾಗುವಂತಹ ಒಂದು ಮಾತು ಹೇಗಾಗೋದು ಅಂದರೆ ಒಂದು ಗುಟ್ಟಿದೆ. ಆ ಗುಟ್ಟಿ ಏನಂದ್ರೆ ನಾವು ಯಾವತ್ತು ನಮ್ಮ ಆಚಾರ್ಯರು ನಮ್ಮ ಗುರುಗಳಿಗೆ ಸೇವೆ ಸಲ್ಲಿಸುವುದರ ಮೂಲಕ ಅವರನ್ನು ಪ್ರಸನ್ನಗೊಳಿಸುತ್ತೇವೋ ಆಗ ನಾವು ಭಕ್ತರಾಗ್ತೀವಿ. ಈ ರೋಜು ಮನ ಶ್ರಮ ಪಡಿ ಮನ ಗುರು ಅನೇ ಆಚಾರ್ಯರಿಗೆ ತೃಪ್ತಿ ಪಡಿಸ್ತಾಮ ಅಂದರೆ ತೃಪ್ತಿಕರಂಗ ಮಾಡಕ್ಕೆ ತೃಪ್ತಿ ಅಯ್ಯಲಾಗ ಮನ ಸೇವೆ ಅರ್ಪಿಸ್ತಾಮ ದಾನಿ ಪ್ರತಿಫಲಂಗ ಮನಕ್ಕೆ ಮನ ಹೃದಯಂಲೋ ಭಕ್ತುಡಾಗಿ ಗುಣ ಪೆರುತ್ತೆ.
ಟುವರ್ಡ್ಸ್ ದಿ ಬಿಗಿನಿಂಗ್ of the Mahabharata, there is a very instructive history of Ayodhya Daumya and his three disciples.
Mahabharatadalli ondu sanna kathe ide acharyara gunagalannu varnisutta guru shishyara bage sambandhada bage ondu ghatane ide. Daumya hagu Daumyarige moodu jana shishyaru. Daumya andre ಆಚಾರ್ಯನೇ ಹೆಸರು, ಉಪ ಆಚಾರ್ಯನ ಹೆಸರು. ಧೌಮ್ಯ ಕ್ರಮೇಣವಾಗಿ ಪಾಂಡವರಿಗೆ ಗುರು ಆಗ್ತಾನೆ.
ಸೊ ವಿ ಹ್ಯಾಡ್ ತ್ರೀ ಡಿಸೈಪಲ್ಸ್, ಒನ್ ವಾಸ್ ನೇಮ್ ಅರುಣಿ, ಅದರ್ ಒನ್ ವಾಸ್ ಉಪಮಾನ್ಯು, ಅದರ್ ಒನ್ ವಾಸ್ ವೇದ.
ವರುಣಿ, ಉಪಮಾನ್ಯು, ವೇದ.
ಸೊ ಒನ್
ವೇದ ಅನ್ನೋರು ಮೂರು ಜನ ಶಿಷ್ಯರು ಇರ್ತಾರೆ. ಧೌಮ್ಯ ಬಹಳ ಗಮನ ಕೇಳಬೇಕು, ಒಳ್ಳೆ ಕಥೆ ಇದು.
ಸೊ ಒನ್ ಡೇ ದೇ ವರ್ sitting around and he noticed that in his the acharya noticed that in his field there was some water was running and creating some damage. So he told his disciple Aruni, you go and you stop that water.
Aga pagina yu mur jana shishyaru guru jothe kutidaga ashramadalli idantha bhumi holadalli neer harita itu. Ee neer yav riti harita itu andre ಅಲ್ಲಿ ಬೆಳೀತಿರುವಂತಹ ಒಂದು ಬೆಳೆಗೆ ಹಾನಿಯಾಗ್ತಾ ಇತ್ತು. ಸೊ ಗುರು ಅಂದವರು ಅರುಣಿ ಅನ್ನೋ ಶಿಕ್ಷಣ ಕರೆದು ಈ ನೀರು ಬರದೇ ಇರುವಾಗ ಮಾಡಪ್ಪ ನೀನು ಅಂತ ಕಳಿಸ್ತಾರೆ ಅಲ್ಲಿಗೆ.
ಸೊ ದೆನ್ ಅರುಣಿ ಹಿ ವೆಂಟ್ ಔಟ್ ಇನ್ ಟು ದ ಫೀಲ್ಡ್ ಅಂಡ್ ಹಿ ವಾಸ್ ಲುಕಿಂಗ್ ಅಂಡ್ ಹಿ ಕುಡಂಟ್ ಫಿಗರ್ ಔಟ್ ಎನಿ ವೇ ಆಫ್ ಸ್ಟಾಪಿಂಗ್ ದ ವಾಟರ್ ಅನ್ಲೆಸ್ ಅಂಡ್ ಓನ್ಲಿ ವೇ ಯು ಕ್ಯಾನ್ ಸ್ಟಾಪ್ ದಿಸ್ ವಾಟರ್ ಇಫ್ ಐ ಗೆಟ್ ಇನ್ ಟು ದ ಡಿಚ್ ಅಂಡ್ ಐ ಕವರ್ ದ ಹೋಲ್ ವಿತ್ ಮೈ ಬಾಡಿ. So that's what he did. He went in and he covered the hole with his body and the water stopped. But he was there the whole day, the whole night. And so the next day, during the class, the guru said, where's Aruni?
Aga, Aruni, Dhomya, Guru Gana, Acharya, Shishya. Aruni ga adesha padutte. Yen adesha padutte? Neen hogi ಈ ಹೊಲದಲ್ಲಿ ಹರಿಯುವಂತಹ ನೀರು ಬರದೇ ಇರೋ ಮಾಡಪ್ಪ ನಿಲ್ಲಿಸ್ಬಿಡು ಅದನ್ನ ಅಂತ ಆದೇಶ ಪಟ್ಟು ಹೋಗ್ತಾನೆ. ನೋಡ್ತಾನೆ, ಹುಡುಕ್ತಾನೆ, ಎಲ್ಲಿಂದಲೂ ಒಂದು ನೀರು ಬರ್ತಾ ಇರುತ್ತೆ, ಅದನ್ನ ತಡೆಯೋಕೆ ಪ್ರಯತ್ನ ಪಡ್ತಾನೆ, ತಡೆಯೋಕ್ಕಾಗಲ್ಲ. ಬಟ್ ಅವನಿಗೆ ಒಂದು ವಿಷಯ ಅರ್ಥವಾಗ್ಬಿಡುತ್ತೆ, ಆ ನೀರು ಬರುವಂತಹ ಹಾದಿಯಲ್ಲಿ ನಾನೇ ಹೋಗಿ ಕೂತ್ಕೊಂಡ್ಬಿಡ್ಬೇಕು ಅಲ್ಲಿ, ಅದನ್ನ ಸ್ವಯಂ ಹೋಗಿ ತನ್ನ ದೇಹದ ಮೂಲಕ ನೀರು ಬರದೇ ಇರುವಾಗ ನೋಡ್ಕೋಬೇಕು, ಅದನ್ನ ತಡಿಬೇಕು. ಅವ್ರಿಗೆ ಗುರುವಾಜ್ಞೆ ಪಾಲಿಸ್ಬೇಕು ಅಂತ ಹೇಳಿ ಅಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಅವನು ನೀರು ಬರದೇ ಇರುವಾಗ ನೋಡ್ಕೊಳ್ತಾನೆ, ಅವನ ಶರೀರದ ಮೂಲಕ ಆ ರಂಧ್ರವನ್ನು ಮುಚ್ಚಿಬಿಡ್ತಾನೆ, ಅಲ್ಲಿ ಕೂತಿರ್ತಾನೆ. ಇಡೀ ದಿನ ಆಯ್ತು, ರಾತ್ರಿ ಆಯ್ತು, ಮಾರನೇ ದಿನ ಇನ್ನೇನು ಪ್ರವಚನ ಶುರು ಆಗ್ಬೇಕು. ಗುರುಗಳನ್ನು ಗುರುಗಳು ನೋಡ್ತಾರೆ, ಅವ್ರನ್ನೇ ಕಾಣಿಸ್ತಾ ಇಲ್ಲ. ಗುರುಗಳು ಕೇಳ್ತಾರೆ, ಎಲ್ಲಿ ಎಲ್ಲಿದ್ದಾನೆ ನನ್ನ ಶಿಷ್ಯನ ಅರುಣ್, ಎಲ್ಲಿಗ ಎಲ್ಲಿದ್ದಾನೆ, ಏನಾಯ್ತು ಅಂತ ಕೇಳ್ತಾರೆ.
So he said, where's Aruni? And the other disciple said, well, you told him to go into the fields and to stop that water. So then the guru said, okay, let's go find him. So they went out, they were finding Aruni Apanchala, where are you? Aruni, Aruni. So then Aruni, he could hear his guru speaking. So he got up, he says, here I am, Guru Dev, here I am.
So then... ಆಗ ಗುರುಗಳು ತಮ್ಮ ಬಿಟ್ಟು ಬಿಕ್ಕದಂತ ಶಿಷ್ಯನ ಕರ್ಕೊಂಡು ಹೋಗಿ ಹೊಲಕ್ಕೆ ಹೋಗ್ತಾರೆ, ಹುಡುಕ್ತಾರೆ. ಹುಡುಕದಲ್ಲೂ ಕಾಣಿಸ್ತಾ ಇಲ್ಲ. ಅವನ ಹೆಸರೇಳ್ತಾ, ಅರುಣಿ ಎಲ್ಲಿದೆಯಪ್ಪ ನೀನು, ಶಿಷ್ಯನೇ ಅರುಣಿ ಎಲ್ಲಿದೆ ನೀನು ಅಂತ ಕೇಳ್ತಾರೆ, ಜೋರಕ್ಕೆ ಕೇಳ್ತಾರೆ. ಆಗ ಅರುಣಿ ಆನಂದ ಮುಂಚೆ ಕೂತದಂತ ಅರುಣಿ ತನ್ನ ಗುರುಗಳು ಬರೋದನ್ನು ಕೇಳಿ ಅವರು ಹೇಳುವಂತ ಮಾತುಗಳನ್ನು ಕೇಳಿ ಎದ್ದು ನಿಂತ್ಕೊಂಡು ಹೇಳ್ತಾನೆ, ಗುರುಗಳೇ, ಪರಮ ಗುರುಗಳೇ, ಆಚಾರ್ಯರೇ, ನಾನು ಇಲ್ಲಿದ್ದೀನಿ ಅಂತ ಹೇಳ್ತಾನೆ.
So then Aruni explained that, Gurudev, the only way I could find of fulfilling your order was to use my own body. So I went in to the ditch and I closed off the hole with my own body. And, you know, so then the Guru said, his Guru was extremely pleased. He says, you have passed the test. Now you can go home. All the Vedas and the Dharma Shastras will appear in your heart. Your studies are complete.
ಈ ಅರುಣಿಯ ಹತ್ರ ಹೋಗ್ತಾರೆ ಗುರುಗಳು, ಕೇಳ್ತಾರೆ ಏನಪ್ಪ ಏನಾಯ್ತು, ಯಾಕೆ ಬಂದೇ ಇಲ್ಲ ಅಂತ ಕೇಳಿದಾಗ ಅರುಣಿ ಹೇಳ್ತಾನಂತೆ, ಗುರುಗಳು ತಮ್ಮ ಆಜ್ಞೆಯ ಪ್ರಕಾರ ಈ ರಂಧ್ರದಿಂದ ನೀರು ಬರ್ತಾ ಇತ್ತು ಹೊಲಕ್ಕೆ, ಈ ಹೊಲಕ್ಕೆ ನೀರು ಬಂದು ಈ ಬೆಳೆಯನ್ನು ನಾಶ ಮಾಡ್ತಾ ಇತ್ತು, ಅದನ್ನ ನಿಲ್ಲಿಸ್ಬೇಕು ಅಂತ ತಾವೇ ತಾನೇ ಆದೇಶ ಕೊಟ್ರಿ. ನಾನು ಯೋಚನೆ ಮಾಡದೆ ಪ್ರಯತ್ನ ಪಟ್ಟೆ, ಕೊನೆಗೆ ನನಗೆ ಅನಿಸ್ಬಿಡ್ತು ನನ್ನ ದೇಹದ ಮೂಲಕ ಈ ರಂಧ್ರವನ್ನು ಮುಚ್ಚಿಕೊಂಡು ಈ ನೀರು ಬರದೇ ಇರೋ ಮಾಡಕ್ಕೆ ಅದು ಒಂದೇ ಮಾರ್ಗ ನನಗೆ ಅನ್ನಿಸ್ತು, ಯಾವ ಮಾರ್ಗನೂ ಕಾಣಲಿಲ್ಲ. ಅದಕ್ಕೆ ನಾನೇ ಕುತ್ಕೊಂಡ್ಬಿಟ್ಟೆ ಅಲ್ಲಿ ಅಂತ ಹೇಳ್ತಾನೆ. ಆ ನೀರು ಬರದೇ ಇರೋ ಮಾಡದೆ, ತಮ್ಮ ಆಜ್ಞೆಯನ್ನು ಪಾಲನೆ ಮಾಡಿದೆ ಅಂತ ನಮ್ರತೆಯಿಂದ ಸಲ್ಲಿಸುತ್ತಾನೆ. ಈ ಮಾತನ್ನು ಕೇಳಿದಂಥ ಗೌಮ್ಯರು, ಗೌಮ್ಯ ಆಚಾರ್ಯರು ಏನು ಹೇಳ್ತಾರೆ ಅಂದರೆ, ಎಲೆ ಶಿಷ್ಯರೇ, ಇಂಥ ಮಹಾ ಸೇವೆ ಮಾಡಿದ್ದೀಯ ನೀನು, ನಿನಗೆ ಈ ಒಂದು ತ್ಯಾಗದಿಂದ, ಈ ಒಂದು ಮನೋಭಾವನೆಯಿಂದ ಈ ಒಂದು ಸೇವೆ ಸಲ್ಲಿಸಿದೆಯಲ್ಲ, ಅದರ ಪ್ರತಿಫಲ ಏನು ಗೊತ್ತಾ, ನಿನ್ನ ಹೃದಯದಲ್ಲಿ ಸಂಪೂರ್ಣ ವೇದ ಗ್ರಂಥಗಳಲ್ಲಿರುವಂತಹ ಧ್ಯಾನ ಹಾಗೂ ಇದು ನಿರ್ಣಯಗಳು, ಜ್ಞಾನ ಸಂಪೂರ್ಣವಾಗಿ ನಿನ್ನ ಹೃದಯದಲ್ಲಿ ಸ್ವಯಂ ಪ್ರಕಟವಾಗುತ್ತೆ. ಇನ್ನು ಮುಂದೆ ನೀನು ಕಲಿಯಬೇಕಾಗಿರೋದು ಏನೂ ಇಲ್ಲ. ಇವತ್ತಿಗೆ ನಿನ್ನ ಶಿಕ್ಷಣ ಮುಕ್ತಾಯಗೊಂಡ ಹಾಗೆ ನೀನು ಹೋಗಪ್ಪ ಮನೆಗೆ, ನೀನೆಲ್ಲ ಕಲ್ತ್ಬಿಟ್ಟಿದ್ಯಾ ಸಾಕು, ನೀನೇನು ಕಲಿಬೇಕಾಗಿಲ್ಲ ಅಂತ ಅವನಿಗೆ ಆಶೀರ್ವಾದ ಕೊಟ್ಟು ಅವ್ರು ಮನೆ ಕಳಿಸ್ತಾರೆ ಆಚಾರ್ಯ.
So then Ayodhya Domiya said to Upamanyu, says, you go and take care of my cows.
Upamanyuge Domiya heltarante, hogappa nama ashramadalli hasukarugalive,
So then after working all day in the forest taking care of the cows, Upamanyu came and he did his pranams to his guru, and his guru was noticing that, Upamanyu, you're so fat, how do you eat, where do you get the food that you're so fat?
ಉಪಮನ್ಯು ಹೋಗ್ತಾನೆ, ಹಸುಕರುಗಳು ನೋಡ್ಕೊಳ್ತಾನೆ, ದಿನ ಇಡೀ ಶ್ರಮ ಪಡ್ತಾನೆ, ನೋಡ್ಕೊಳ್ತಾನೆ, ಸಂಜೆ ಆಗ್ತಿರೋ ಹಾಗೆ ವಾಪಸ್ ಆಶ್ರಮಕ್ಕೆ ಬರ್ತಾನೆ, ಗುರುಗಳ ಮುಂದೆ ನಿಂತ್ಕೊಳ್ತಾನೆ, ನಮಸ್ಕಾರ ಮಾಡ್ತಾನೆ, ಹೇಳ್ತಾನೆ, ಗುರುಗಳೇ ತಾವ ಹೇಳ್ದಾಗೆ ಹಸುಕರುಗಳನ್ನ ನೋಡ್ಕೊಂಡೆ ಈಗ ವಾಪಸ್ ಬಂದಿದ್ದೀನಿ ಅಂತ. ಆ ಗುರುಗಳು ಉಪಮನ್ಯು ನೋಡಿ ಕೇಳ್ತಾರಂತೆ, ಏನಪ್ಪ ಇಷ್ಟು ತಪ್ಪಾಕಿದೆಯಾ, ತಪ್ಪಕ್ಕಿದೆಯಾ ನೀನು, ಏನ್ ತಿದ್ದೀಯಾ ನೀನು, ಯಾಕೆ ಇಷ್ಟು ತಪ್ಪಕ್ಕಾಗಿದೆಯಾ ನೀನು ಅಂತ ಗುರುಗಳು ಕೇಳ್ತಾರೆ.
So then Upamanyu said, well, every day I go out begging and then I eat the food. And then his guru said, what? this is totally against Dharma. Anything you get belongs to me. You can't eat that food. So stop. And so the disciple thought, he was honest. He said, he took the instructions, okay, yes, I won't do that anymore. So then, after some days, Upamanyu came again in front of his guru and did his pranams. And his guru was noticing that he, Upamanyu, you're still fat. How come you're fat? What are you doing to eat? How come you're, you know? So then Upamanyu said, well, after I beg the first time for you, I go up and beg a second time for me. So the guru said, no, you're not supposed to do that. By doing that, there's less food for other people who are begging. And besides, anything you beg belongs to me. So then Upamanyu thought, okay, that what you say is correct. I will not do that again.
ಹೀಗೆ ರೀತಿ ಈ ಉಪದೇಶ ಕೊಟ್ಟಿದ ಮೇಲೆ ಒಂದ್ ತಿಂಗಳಾಗುತ್ತೆ. ಒಂದ್ ತಿಂಗಳಾದ ಮೇಲೆ ಉಪಮನ್ಯು ಮತ್ತೆ ಗುರುಗಳ ಮುಂದೆ ನಿಂತಿರ್ತಾನೆ. ಮತ್ತೆ ಗುರುಗಳು ಕೇಳ್ತಾ ಇರತ್ತೆ, ಏನು ಒಂದ್ ತಿಂಗಳಾದ್ರೆ ನೀನ್ ಹಿಂಗೆ ದಪ್ಪಕ್ಕೆ ಇದೆಯಲ್ಲ, ಏನ್ ಮಾಡ್ತಿದ್ಯ, ಏನ್ ನಿಂತಿದ್ಯಾ ನೀನು ಅಂತ ಕೇಳ್ತಾರೆ. ಆಗ ಶಿಷ್ಯ ಬಾಯಿ ಬಿಟ್ಟು ಹೇಳ್ತಾರಂತೆ, ಇಲ್ಲ ಮೊದಲನೇ ಬಾರಿ ಹೋದಾಗ ಫಸ್ಟ್ ರೌಂಡ್ ನಿಮಗೋಸ್ಕರ ಭಿಕ್ಷೆ ಬಿಡ್ತೀನಿ, ಅದನ್ನೆಲ್ಲ ನಿಮ್ಗೆ ಒಪ್ಪಿಸ್ಬಿಡ್ತೀನಿ ನಿಮ್ಮ ಆಶ್ರಮಕ್ಕೆ, ಮತ್ತೆ ಎರಡನೇ ಬಾರಿ ನಾನು ಹೋಗ್ತೀನಿ, ಅವಾಗ ಸಿಕ್ಕಿದ್ದೆಲ್ಲ ನಾನೇ ತಿಂತೀನಿ ಅಂತ ಹೇಳ್ತಾರೆ. ಗುರುಗೆ ಬೇಸರ ಅಂತ ಹೇಳ್ತಾರಂದ್ರೆ, ನೀನು ಮೊದಲನೇ ಬಾರಿ ಹೋದ್ರು, ಎರಡನೇ ಬಾರಿ ಹೋದ್ರು, ಹತ್ತನೇ ಬಾರಿ ಹೋದ್ರು, ನಿನಗೆ ಸಿಕ್ಕಿದ್ದೆಲ್ಲ ನನಗೆ ಅರ್ಪಿಸ್ಬೇಕಪ್ಪ. ದಟ್ ಇಸ್ ದ ಡ್ಯೂಟಿ ಆಫ್ ಅದು ಶಿಷ್ಯ, ಒಂದು ಗುಣ ಗುರುಗೆ ಹಕ್ಕಿರುತ್ತೆ, ಶಿಷ್ಯನ ಕೈ ಬಂದಿದ್ದೆಲ್ಲ ಗುರುಗೆ ಸಮರ್ಪಿಸ್ಬೇಕು ನೀನು ಅಂತ ಹೇಳ್ತಾರೆ. ಆಗ ಅಭಿಮನ್ಯು ಉಪಮನ್ಯು ಹೇಳ್ತಾನಂದ್ರೆ, ಆಯ್ತು ನೀವು ಹೇಳೋ ಮಾತು ಕೇಳ್ತೀನಿ, ಇನ್ಮೇಲೆ ಹಾಗೆ ಇರ್ತೀನಿ ಅಂತ ಹೇಳ್ತಾನಂದ್ರೆ.
ಸೊ ದೆನ್ ಅಗೇನ್ ಆಫ್ಟರ್ ಅ ಫ್ಯೂ ಡೇಸ್ Upamanyu came, and his guru, Ayodhya Domya, said, Upamanyu, you're still fat. If you're not begging, if you're not eating, if you're not going out begging and taking anything, and if you're not going out begging a second time, then how come you're still fat? And Upamanyu said, well, I drink the milk of the cows. And his guru says, you can't do that. Those cows belong to me. That's against the law. That's against Dharma for you to drink the milk. And so Upamanyu, who was honest, he said, yes, Guruji, I will not do it again.
ಮೊದಲನೇ ಬಾರಿ, ಎರಡನೇ ಬಾರಿ, ಈಗ ಮೂರನೇ ಬಾರಿ, ಮತ್ತಷ್ಟು ಬಾರಿ ಹೋಗ್ತೀನಿ, ಏನು ಮಾಡ್ತಿದ್ದೇನೆ ನೀನು ಅಂತ ಕೇಳಿದಾಗ ಅವನು ಹೇಳ್ತಾನಂತ ಶಿಷ್ಯ, ಇಲ್ಲ ಗುರುಳೆ, ನಾನು ಭಿಕ್ಷೆ ಹೋದಾಗ ಸಿಕ್ಕಿದ್ದೆಲ್ಲ ನಿಮಗೆ ಕೊಟ್ಬಿಡ್ತೀನಿ, ಒಂದು ಚೂಳು ನಾನು ತಿನ್ನೋದಿಲ್ಲ, ಆದರೆ ಹಸುಗಳಿದೆಯಲ್ಲ, ಹಸುಗಳು ಕೂಡ ಹಾಲನ್ನ ಕೊಟ್ಬಿಡ್ತೀನಿ ನಾನು ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಅಯ್ಯೋ ಆ ಹಸುಗಳು ನಂದಪ್ಪ, ಈ ಆಶ್ರಮಕ್ಕೆ ಸೇರಿದ್ದು ನಂದು, ಹಸುಗಳು ಕೂಡ ಹಾಲು ನನಗೆ ಬಂದು ಸೇರಬೇಕು ಅಂತ ಹೇಳ್ತಾನೆ. ಆಗುಲಿಚ್ಛೆ ಪಾಲು ಕೂಡ ನಾವೇ, ಅವಳು ಕೂಡ ನಾವೇ, ನೂ ತಾಗಡೆ ಹೇಳ್ತಿ ಅಂದ್ರೆ ಇಂಕ ಲಾವು ನಾವು ಅಂತ ಗುರು ಚೆಪ್ತಾಡಂತೆ ಉಪಮನ್ಯುಗೆ.
ಸೊ ದೆನ್ ಅಗೇನ್ ಆಫ್ಟರ್ ಸಮ್ ಡೇಸ್ ಉಪಮನ್ಯು ಅಪಿಯರ್ಸ್ ಅಗೇನ್ ಇನ್ ಹಿಸ್ ಗುರು, ಅಂಡ್ ದಿಸ್ ಗುರು ಇಸ್ ಸೇಯಿಂಗ್, ಉಪಮನ್ಯು, ಯು ಆರ್ ಸ್ಟಿಲ್ ಫ್ಯಾಟ್, ಯು ಆರ್ ನಾಟ್, ವೇರ್ ಆರ್ ಯು ಗೆಟಿಂಗ್ ದ ಫುಡ್, ಯು ಆರ್ ನಾಟ್ ಗೋಯಿಂಗ್ ಔಟ್ ಬೆಗಿಂಗ್, ಯು ಆರ್ ನಾಟ್ ಗೋಯಿಂಗ್ ಬೆಗಿಂಗ್ ಅ ಸೆಕೆಂಡ್ ಟೈಮ್, ಅಂಡ್ ಯು ಆರ್ ನಾಟ್ ಡ್ರಿಂಕಿಂಗ್ ದ ಮಿಲ್ಕ್, ಸೊ ಹೌ ಕಮ್ ಯು ಆರ್ ಫ್ಯಾಟ್? Upamanyu said, well, after the calves, they drink milk. There's foam from the milk, from the calves. So I drink that. And that's why I'm keeping my body fat. So as Guru said, the calves are just feeling sympathy for you. You know, they, the milk is actually for them. Don't drink that foam. It's meant for the calves. You know, that means you're selfish. And then Upamanya said, yes Guruji, you're right, I won't do it again.
ಭಿಕ್ಷೆ ಬೆಳೆದಂತ ಇದ್ದಿಲ್ಲ, ಹಾಲು ಕುಡಿತಾ ಇಲ್ಲ, ಏನ್ ಮಾಡ್ತಿದ್ಯಾ, ಏನ್ ಸೀಕ್ರೆಟ್ ನಿಂದ ಇನ್ನೂ ಇಷ್ಟು ದಪ್ಪಕ್ಕಿದ್ಯಲ್ಲ, ಏನಪ್ಪ ಮಾಡ್ತಿದ್ಯಾ ಅಂತ ಕೇಳಿದಾಗ ಉಪಮಾನ್ಯ ಹೇಳ್ತಾನಂತೆ, ಇಲ್ಲ ನಾನು ಹಾಲು ಕುಡಿತಾ ಇಲ್ಲ, ಅದೇ ಹಾಲು ಕರಿವಾಗ ನೊರೆ ಬರುತ್ತೆ ನೋಡಿ, ಆ ನೊರೆ ನೆನ ಕುಡಿದ್ಬಿಡ್ತೀನಿ ನಾನು, ಹಾಲು ಮಾತ್ರ ಕೊಡ್ತಿರ್ಲಿಲ್ಲ, ನೊರೆ ಕುಡಿದ್ಬಿಡ್ತೀನಿ, ಹಾಲು ಕರೆದಾಗೆಲ್ಲ ಬರೋ ನೊರೆ ಎಲ್ಲ ನಾನು ಕುಡಿದ್ಬಿಡ್ತೀನಿ ಅಂತ ಆ ಗುರುಗಳಿಗೆ ಬಹಳ ಬೇಸರ ಆಗ್ಬಿಟ್ಟು ಹೇಳ್ತಾರಂತೆ, ನೊರೆ ಹಾಲು ಎರಡು ನಂದು ಆಕ್ಚುಲಾಗಿ ಬಹುಶಃ ಕರುಗಳಿಗೆ ಸೇರ್ಬೇಕಾಗಿರೋದು, ಕರುಗಳು ಬಹುಶಃ ನಿನ್ ಮುಖ ನೋಡ್ಬಿಟ್ಟು ನಿನ್ ಕಣಿಕರ ತೋರಿಸ್ ಬಿಡ್ತಾ ಇದೆ ಅನ್ಸುತ್ತೆ, ಆದ್ರೆ ನೊರೆ ಹಾಲು ಬೇರೆ ಅಲ್ಲ, ನೊರೆ ಬೇರೆ ಅಲ್ಲ, ಎರಡು ನನಗೆ ಸೇರ್ಬೇಕು, ನೀನ್ ಕುಡಿಬಾರ್ದು ಅಂತ ಹೇಳಿದ್ರೆ ಮತ್ತೆ ಉಪಮಾನ್ಯ ಹೇಳ್ತಾರಂತೆ, ಆಯ್ತು ಗುರುಗಳನ್ನ ಮಾಡಿದ ತಪ್ಪಾಯ್ತು, ನಿಮ್ಮೆಲ್ಲ ಮಾಡೋದಿಲ್ಲ ಅಂತ ಹೇಳ್ತಾನೆ.
ಸೊ ದೇನ್ Upamanyu, he was taking care of the cows and he wasn't going out begging and he wasn't drinking the cow's milk and he wasn't drinking the frost. So he was becoming very hungry, extremely hungry. He became so hungry that he began, because he wanted to follow the order of his guru, so he didn't take any of the things his guru told him not to take. So he was so hungry, he began to eat the leaves of the arka plant. And these leaves are very poisonous. And because it was poisonous, he became blind. And in his blindness, he fell into a hole. So then, go ahead.
Aga papa prayatna padtane gurula adesha palane madakke anta upamanyu aa kudiya nilisbidtane nore kudiya nilisbidtane bhikshatane madadaga bandantha bhikshe ella gurugala kottibidtane. ಹೋಗ್ತಾನೆ ಅರ್ಕ ಮರದಂತ ಅರ್ಕ ಮರದಲ್ಲಿ ಬಿದ್ದಂತ ಆ ಮರದ ಕಡೆ ಬಿದ್ದಂತ ಎಲೆಗಳನ್ನೆಲ್ಲ ತಿನ್ಕೊಳ್ತಾನೆ, ತಡಿಯಕ್ ಆಗ್ತಾ ಇದ್ದ ಆ ಸುಮ್ಮನೆ ಆ ಅರ್ಕ ಮರದಲ್ಲಿ ಇದ್ದಂತ ಎಲೆಗಳಿಗೆ ವಿಷ ಇರ್ತಾನೆ, ವಿಷ ತಿಂದು ತಿಂದು ಕುರುಳಾಗ್ಬಿಡ್ತಾನೆ, ಕಣ್ಣು ಕಾಣಿಸೋದಿಲ್ಲ ಅವನಿಗೆ, ನಡ್ಕೊಂಡು ಹೋಗ್ತಿದ್ದಾಗ ಅವ್ರು ಚರಂಡಿಗೆ ಬಿದ್ದಿರ್ತಾನೆ, ಪಾಪ ಕಣ್ಣು ಕಾಣಿಸಿಲ್ಲ, ಬಿದೋಗ್ತಾನೆ. ಆದ್ರೆ ಅವನಿಗೆ ಒಂದು ಒಳ್ಳೆ ಗುಣ ಇತ್ತು, ಹೀಗಾದ್ರೆ ಮಾಡಿ ಗುರುಗಳ ಆದೇಶ ಕೊಟ್ಟಿದ್ದಾರೆ, ಅದನ್ನ ಪಾಲನೆ ಮಾಡಬೇಕು ಅನ್ನೋ ಉದ್ದೇಶ ಆದೇಶ ಇದು ಭಾವನೆ ಇತ್ತು.
So then the next day, the guru was saying, where is Upamanyu? I haven't seen him for some time. And the disciples said, well, he's out tending the cows, but we don't know where he is. So then they all went out looking for Upamanyu. They're calling, Upamanyu, where are you, Upamanyu? And Upamanyu could hear him. He says, I made this hole. Says, what happened? Says, I ate these leaves and I become blind. So then, the guru said, well, this is what you should do. You should chant this stuti from the Rig Veda, praising the Ashwini Kumars, and they will come and they will cure you. So then Upamanyu, he sang the slokas from the Rig Veda, and the Ashwini Kumars appeared.
ವಾಪಸ್ ಆಶ್ರಮ ಬರಲ್ಲ, ಗುರುಗಳಿಗೆ ಆಗಲಿ ಹೇಳ್ತಾರೆ, ಎಲ್ಲಿ ಉಪಮನ್ಯು ಅಲ್ಲಿ ಅಂತ, ಇಲ್ಲ ವರ್ಷ ಅದ ಕಡೆ ಹೋಗಿದ್ದ ಇನ್ನು ಬಂದಿಲ್ವಲ್ಲ ಅಂತ ಅಲ್ಲಿ ಹೋಗ್ತಾರೆ, ಹುಡುಕಿ ಹುಡುಕಿ ಕರೀತಾರೆ ಅವನು, ಉಪಮನ್ಯು ಎಲ್ಲಿದ್ಯಪ್ಪ ಏನಾಯ್ತು ನಿಮಗೆ ಅಂತ ಚರಂಡಿಯಲ್ಲಿ ಬಿದ್ದವನು ಜೋರ ಕೆರಿಸ್ತಾನೆ, ಇಲ್ಲಿ ಬಿದ್ದೋಗ್ಬಿಟ್ಟಿದ್ದೀನಿ ಗುರುಗಳೇ, ನಾನು ಕಣ್ ಕಾಣಿಸ್ತಾ ಇಲ್ಲ, ಕುಡಿದಾಗ್ಬಿಟ್ಟಿದ್ದೀನಿ, ನನಗೆ ಹೊಟ್ಟೆ ಹೆಸರು ತಾಳಲಾರದೆ ಈ ಅರ್ಕ ಮರಕ್ಕೆ ಸೇರಿದಂತೆ ಎಲೆಗಳನ್ನ ತಿಂದುಬಿಟ್ಟೆ, ಅದ್ರ ಪಟ್ಟಿಲ್ಲ ಅದ್ರ ಪರಿಣಾಮವಾಗಿ ನನಗೆ ಕಣ್ ಕಾಣಿಸಲ್ಲ, ಕಳ್ಳು ಕಲ್ಗಿಚ್ಚು ಉಂಟು, ಅರ್ಕ ಚಟಕ್ಕಿಂದ ಹಾಕು ದಿನೇ ಸೇರಿದೆ ನಾವು ಅಂತಾಳು ಉಪಮನ್ಯು. ಆ ಗುರುಗಳಿಗೆ ಅವನ ಮೇಲೆ ಕಣಿಕರ ಬಂದು ಹೇಳ್ತಾರೆ, ಆಗ ಆಯ್ತು ಈ ಮಂತ್ರ ತಪ್ಪು, ಋಗ್ವೇದದಲ್ಲಿದ್ದಂಥ ಒಂದು ಮಂತ್ರವನ್ನು ಕೊಡ್ತಾರೆ, ಇದನ್ನು ಜಪ ಮಾಡಿ ನೀನು ಸ್ತುತಿಸು, ಅಶ್ವಿನಿ ಕುಮಾರರಿಬ್ರು ಬರ್ತಾರೆ, ನಿನ್ನ ಗುಣಪಡಿಸಿದ್ರೆ ನಿನ್ಗೆ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇವನು ಆ ಮಂತ್ರವನ್ನು ಸ್ತುತಿಸ್ತಾ ಇದ್ದಾಗ ಅಶ್ವಿನಿ ಕುಮಾರರಿಬ್ರು ಪ್ರತ್ಯಕ್ಷರಾಗ್ತಾರೆ, ಉಪಮನ್ಯು ಎದುರಡೆ.
And of course, he wanted to invoke the Ashwini Kumars because they are the physicians of the gods. So they came and they presented him a cake. He says, you take this cake and your blindness will be cured. And so Upamanyu said, sirs, thank you very much. But you first, unless my guru tells me, unless you offer it to him first, I cannot take it. And then the Ashwini Kumar said, but in the past, we offered it to your guru, and he took it without asking his acharya, so you also can take it. And Upamanyu said, no, please don't get offended, but unless my guru gives permission, I will not take
it. ಉಪನ್ಯ ತನ್ನ ಕಥೆ ಹೇಳ್ಕೊಡ್ತಾನೆ ಅಂತ ಕೂಡ ಬಿಟ್ಟೆ, ಗುರುಗಳು ಈ ಮಂತ್ರ ಕೊಟ್ಟರು ಅದಕ್ಕೆ ಜಪಿಸ್ಬಿಟ್ಟಿದ್ದೀನಿ ಅಷ್ಟೇ ಅಂತ. ಅಲ್ಲ ಅಭಿ ಅಶ್ವಿನಿ ಕುಮಾರರು ದೈವ ವೈದ್ಯರು, ದೇವತೆಗಳಿಗೆ ವೈದ್ಯರು. ಅವರು ಉಪಮನ್ಯುಗೆ ಒಂದು ಕೇಕ್ ಅಂದರೆ ಒಂದು ಜೂಸ್ ಯಾವುದೋ ಒಂದು ತಿನ್ನೋ ಪದಾರ್ಥ ಕೊಡ್ತಾರೆ. ಇದನ್ನು ನೀನು ವಾಸಿ ಆಗುತ್ತೆ ನೀನು ಅಂತ ಕೊಟ್ಬಿಟ್ಟು ಹೋಗುತ್ತೆ. ಹೋಗ್ತಿದ್ದಾಗ ಅದು ಅವಾಗ ಉಪಮನ್ಯು ಕೇಳ್ತಾನೆ ಅಂತ ಅವನ್ನ, ಅಲ್ಲ ನೀವು ಕೊಟ್ಟಿದ್ದು ಸರಿ, ಬಟ್ ನಾನು ನನ್ನ ಗುರುಗಳಾಜ್ಞೆಯಿಂದ ತಿನ್ನಕ್ಕಾಗಲ್ಲ ಇದನ್ನ ಅಂತ ಹೇಳ್ತಾರೆ. ಆಗ ಅಶ್ವಿನಿ ಕುಮಾರ ಹೇಳ್ತಾರೆ, ಇಲ್ಲ ಈಗ ಔಷಧಿ ತಾನೆ ತಿನ್ಬೋದಿನಿ ಅಂದಾಗ ಅವ್ನು ಹೇಳ್ತಾರೆ ಉಪಮನ್ಯು, ಇಲ್ಲ ಇಲ್ಲ ಇಲ್ಲ, ನೀವು ಮೊಟ್ಟರು ಬಂದು ನನ್ನ ಗುರುಗಳ ಹತ್ರ ಹೋಗಿ ಅವ್ರ ಹತ್ರ ಆಜ್ಞೆ ಪಡ್ಕೋಬೇಕು, ನಾನು ತಿನ್ಬೋದಿದ್ದು ನಾ ಅಂತ. ಅವ್ರು ಎಸ್ ಅಂದ್ರೆ ಅವ್ರು ಯಾ ಒಪ್ಕೊಂಡ್ರೆ ತಾನೆ ನಾನು ತಿಂತೀನಿ, ಅಲ್ಲಿವರೆಗೂ ನಾನು ತಿನ್ನಲ್ಲ ಅಂತ ಹೇಳ್ತಾರೆ. ಆಗ ಅಶ್ವಿನಿ ಕುಮಾರ್ ಒಂದು ಮಾತು ಹೇಳ್ತಾರಂತೆ, ಅಲ್ಲ ಬಹಳ ವರ್ಷದಿಂದೆ ನಿಮ್ಮ ಗುರುಗಳು ಅಸ್ವಸ್ಥರಾಗಿದ್ರು, ಅಸ್ವಸ್ಥರಾಗಿದ್ದಾಗ ನಾವು ಅವ್ರಿಗೆ ಔಷಧಿ ಕೊಟ್ಟಿದ್ವಿ. ಅವರು ಆಗ ಆ ಪ್ರಸಂಗದಲ್ಲಿ ಆ ಸನ್ನಿವೇಶದಲ್ಲಿ ಅವ್ರ ಗುರುಗಳನ್ನು ಕೇಳಿದ್ರೆ ಔಷಧಿ ತಗೊಂಡ್ರು, ಅದೇ ರೀತಿ ನೀನು ತಿನ್ಬೋದು ಏನಂತೆ ಅಂತ ಕೇಳ್ತಾರೆ. ಆದರೂ ಸಹ ಉಪಮನ್ಯು ಹೇಳ್ತಾನೆ, ನಮ್ಮ ಗುರುಗಳು ಏನು ಮಾಡಿದ್ರು ಏನು ಮಾಡಿದ್ರು ಅದು ಅವ್ರಿಗೆ ಬಿಟ್ಟಿದ್ದು, ನಾನು ಮಾತ್ರ ನನ್ನ ಗುರುಗಳ ಆಜ್ಞೆಯಿಂದ ನನ್ನ ಕೈ ತಿನ್ನ ಅಂತ ಉಪಮನ್ಯು ಹೇಳ್ತಾನೆ.
The Ashwini Kumars and the Guru, seeing that Upamanyu would prefer to remain blind rather than defy the order of his Guru, everybody was very pleased. And the Ashwini Kumars were pleased, and his Guru also was like, you please take this and remove your blindness, and also because you have passed this test, all the Vedas and the Dharma Shastras will appear in your heart, you can go home, your studies are finished.
ಆಗ ಅಶ್ವಿನಿ ಕುಮಾರರಿಗೆ ಹಾಗೂ ಉಪಮನ್ಯು ಗುರುಗಳಾದಂಥ ದೌಮ್ಯರಿಗೆ ಅರ್ಥವಾಗುತ್ತೆ, ಉಪಮನ್ಯು ಈಗ ಪರಿವರ್ತನೆ ಆಗಿದೆ, ಅವನಲ್ಲಿ ಕಲ್ತ್ಬಿಟ್ಟಿದ್ದಾನೆ ಅಂತ. ಆಗ ದೌಮ್ಯ ಋಷಿಗಳು ಆಚಾರ್ಯರು ಉಪಮನ್ಯು ಹತ್ರ ಬಂದು ಹೇಳ್ತಾರೆ, ಪ್ರಭಪ್ಪ ಇದು ಔಷಧಿ ಇದ್ದು ನೀನು ಪ್ರಭೋ ನೀನು ತಿನ್ನು ಗುಣಪಡಿಸ್ಕೊಳ್ಳಿ, ಹಾಗೂ ನೀನು ಗುಣಪಡಿಸ್ಕೊಂಡಿದ್ದ ತಕ್ಷಣ ನೀನು ಮನೆಗೆ ಹೋಗ್ಬೋದು, ನಿನ್ನ ವಿದ್ಯಾಭ್ಯಾಸ ಸಂಪೂರ್ಣಗೊಂಡಿದೆ, ಕಲಿಬೇಕಾಗಿರೋದೆಲ್ಲ ಕಲಿತ್ಕೊಂಡಿದ್ಯಾ, ನೀನು ಗುರುವಿನ ಆಜ್ಞೆ ಗುರುವಿನ ಸ್ಥಾನದ ಬಗ್ಗೆ ನೀನು ಕಲ್ತ್ಕೊಂಡಿದ್ಯಾ, ಈಗ ವೇದ ಗ್ರಂಥಗಳಲ್ಲಿರುವಂತಹ ಸಾರಾಂಶವೆಲ್ಲ ನಿನ್ನ ಹೃದಯದಲ್ಲಿ ಸ್ವಯಂ ಪ್ರಕಟವಾಗುತ್ತೆ, ನಿನ್ನ ವಿದ್ಯಾಭ್ಯಾಸ ಸಂಪೂರ್ಣವಾಗಿದೆ, ನೀನು ಇನ್ಮೇಲೆ ಮನೆಗೆ ಹೋಗ್ಬೋದು ಅಂತ ಅವನಿಗೆ ಹೇಳ್ತಾರೆ.
So what does it say in the Upanishad? Yasya devi parad, yasya devi parad, yasya devi katitahayartha prakashante mahatmana. That to that person who has complete faith in Guru and in Krishna, then the import of the Vedic knowledge is revealed in their heart, and such a mahatma is very rare. So you want to become a devotee, you want to develop the qualities of a devotee, you have to have complete, implicit, unflinching faith in Guru and in Krishna.
So Prabhupada ondu shlokavannu helidare, keli yen heltare andre ee eradu vachanagala ghatanegalinda naavu kalkobekagirudu saraksha enandre, namage bhagavantana mele eshtu bhakti idiyo ade riti ashte nambike bhakti bhagavantana pratinidhiyadanta acharyara mele irbeku, gurugala mele. ಯಾರಿಗೆ ಕೃಷ್ಣನ ಮೇಲೆ ಎಷ್ಟು ವಿಶ್ವಾಸ ಭಕ್ತಿ ಇದೆಯೋ, ಅಷ್ಟೇ ವಿಶ್ವಾಸ ನಂಬಿಕೆ ಭಕ್ತಿ ತನ್ನ ಗುರುಗಳಲ್ಲಿ ಇದೆಯೋ ಅವನ ಹೃದಯದಲ್ಲಿ ಸಂಪೂರ್ಣವಾಗಿ ವೇದ ಗ್ರಂಥಗಳ ಸಾರಾಂಶ ಇಡೀ ಜ್ಞಾನಕೋಶವೇ ತನ್ನ ಹೃದಯದಲ್ಲಿ ವಿಕಸಿಸುತ್ತೆ ಹಾಗೂ ಪ್ರಕಟವಾಗುತ್ತೆ ಅಂತ ಹೇಳ್ತೇವೆ.
So Srila Prabhupada has given us various instructions, which if we follow them, he will be pleased, and we'll therefore get the results. And those instructions are, for example, chanting the holy name, following the four regulative principles, and specifically reading his books, listening to his instructions, the recorded instructions. By doing these things, Srila Prabhupada will be pleased.
ನಾವು ಎಲ್ಲೂ ಹೋಗ್ಬೇಕಾಗಿಲ್ಲ, ಶ್ರೀಲ ಪ್ರಭುಪಾದ ನಮಗೆ ವೇದ ಗ್ರಂಥಗಳನ್ನು ಕೊಟ್ಟಿದ್ದಾರೆ, ಅನುವಾದ ಮಾಡಿ ತಮ್ಮ ತಾವು ಕೈಯಿಂದ ಬರೆದಂತಹ ಪುಸ್ತಕಗಳಿವೆ, ಪ್ರಭುಪಾದ ಬರೆದಂತಹ ಲೇಖನ ಮಾಡಿದಂತಹ ಗ್ರಂಥಗಳಿವೆ, ಅದನ್ನು ಗಮನವಿಟ್ಟು ಭಕ್ತಿಯಿಂದ ಓದಬೇಕು, ಪರಿಶೀಲನೆ ಮಾಡಬೇಕು, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಇದರ ಮೂಲಕ ನಮಗೂ ಕೂಡ ವೇದ ಗ್ರಂಥಗಳ ಸಾರಾಂಶ ನಮಗೆ ಅರ್ಥವಾಗುತ್ತೆ, ಹಾಗೂ ಇದರ ಮೂಲಕ ಪ್ರಭುಪಾದರು ನಮ್ಮ ಮೇಲೆ ಕರುಣೆ ತೋರಿಸ್ತಾರೆ. ಪ್ರಭುಪಾದರು ಏನಂತಾರೆ, ಸಂತೋಷ ಪಡುತ್ತಾರೆ ನಮ್ಮ ಬಗ್ಗೆ.
ಸೊ ವಿ ಶುಡ್ ರೀಡ್ ದ ಬುಕ್ಸ್, ವಿ ಶುಡ್ ಲಿವ್ ದ ಬುಕ್ಸ್, ಅಂಡ್ ವಿ ಶುಡ್ ಡಿಸ್ಟ್ರಿಬ್ಯೂಟ್ ದ ಬುಕ್ಸ್.
ಪ್ರಭುಪಾದರು ಗ್ರಂಥಗಳು ಬರೆದಿದ್ದಾರೆ, ಲೆಕ್ಚರ್ಗಳು ಕೊಟ್ಟಿದ್ದಾರೆ, ಸಂಭಾಷಣೆಗಳಿವೆ, ಇದನ್ನೆಲ್ಲ ನಾವು ಓದಬೇಕು. ಅಲ್ಲಿ ಕೊಟ್ಟಂತಹ ಆಜ್ಞೆಗಳ ಪ್ರಕಾರ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕು, ಹಾಗೂ ಇದನ್ನು ವಿತರಣೆ ಮಾಡಬೇಕು. ಇಂಥ ಗ್ರಂಥಗಳನ್ನು ಇದೇ ನಮ್ಮ ಜೀವನ, ಇದೇ ನಮ್ಮ ಜೀವನವಾಗಬೇಕು.
Now, though these appear to be very simple, sometimes it can become very hard. And that's when the test begins.
ನಮಗೆ ಭಕ್ತಿಯ ನಿಯಮಗಳು ಬಹಳ ಸರಳ ಅನಿಸ್ಬೋದು, ಆಕ್ಚುಲಿ ನಿಜವಾಗ್ಲೂ ಬಹಳ ಸರಳ. ಆದರೆ ಭಗವಂತ ಆಗಾಗ ನಮಗೆ ಪರೀಕ್ಷೆ ಕೊಡ್ತಾನೆ, ನಾವು ನಿಜವಾಗ್ಲೂ ಪಾಲನೆ ಮಾಡ್ತಾ ಇದೀವೋ ಇಲ್ವೋ ಅನ್ನೋ ವಿಷಯಕ್ಕೆ ಪರೀಕ್ಷೆ ಕೊಡ್ತಾನೆ. ಪರೀಕ್ಷೆ ಕೊಟ್ಟಾಗ ಸರಳ ಅನಿಸಿದಂಥ ನಿಯಮಗಳು ಕೂಡ ಕಠಿಣ ಆಗ್ಬೋದು.
ಫಾರ್ ಎಕ್ಸಾಂಪಲ್, certain principles which Srila Prabhupada has taught, which are found in the Shastras, everybody may find them to be very popular. For example, prasadam distribution, distribution of food. Everybody thinks this is a very popular view.
Iga Prabhupada helidare granthagalannu hanchbeku, adhe riti prasada kuda hanchbeku anta. Namage anisbodu prasada hanchide chenagide, bahala sulabhavagide. ಆಕರ್ಷಣೆ ಬರುತ್ತದೆ, ಜನಾಕರ್ಷಣ, ಜನರ ಆಕರ್ಷಣೆಯನ್ನು ಎಳೆಯುತ್ತೆ, ಪ್ರಸಿದ್ಧವಾಗ್ತೀವಿ, ಹೆಸರು ಬರುತ್ತೆ ಅಂತ ಅನಿಸ್ಕೊಂಡು.
Whereas the Vedic view on social functioning and particularly the position of women is not popular. But you still have to present it, you still have to support it, you still have to accept it, you still have to believe it, and you have to propagate it. That's the test.
ಉದಾಹರಣೆಗೆ ವೇದ ಗ್ರಂಥಗಳಲ್ಲಿ ಸ್ತ್ರೀಯರಿಗೆ ಒಂದು ಸ್ನಾನ ಕೊಟ್ಟಿದ್ದಾರೆ, ಅದು ಈ ದಿನ ಈ ಪ್ರಸ್ತುತ ಸಮಯದಲ್ಲಿ ಜನಪ್ರಿಯ ಆಗದೆ ಇರಬಹುದು. ಸ್ತ್ರೀಯರಿಗೆ ವೇದ ಗ್ರಂಥಗಳಲ್ಲಿ ಕೊಟ್ಟಂತಹ ಸ್ನಾನ ಜನಪ್ರಿಯ ಆಗದೇ ಇರಬಹುದು, ಆದರೂ ಸಹ ಜನಪ್ರಿಯ ಅಲ್ಲ ಅಂತ ಅದನ್ನು ಬದಲಾಯಿಸಿರ್ಬೋದು. ನಾವು ಅದನ್ನೇ ನಂಬಬೇಕು, ಆ ರೀತಿ ನಮ್ಮ ಜೀವನ ನಡೆಸ್ಕೊಂಡು ಹೋಗ್ಬೇಕು. ಸ್ತ್ರೀಯರಿಗೆ ಯಾವ ಸ್ಥಾನಮಾನ ಕೊಡಲಾಗಿದೆಯೋ ಅದನ್ನು ಸ್ವೀಕರಿಸಬೇಕು, ಸ್ತ್ರೀಯರು ಕೂಡ ಅದನ್ನು ಸ್ವೀಕರಿಸಬೇಕು, ಅದನ್ನು ನಂಬಿ ಅದನ್ನು ನಾವು ಅದೇ ರೀತಿ ನಾವು ಜೀವನ ನಡೆಸಿಕೊಳ್ಬೇಕು, ಹಾಗೂ ಧೈರ್ಯವಾಗಿ ಅದರ ಬಗ್ಗೆ ನಾವು ಪ್ರಚಾರ ಮಾಡಬೇಕು, ವೇದ ಗ್ರಂಥಗಳಲ್ಲಿ ಕೊಟ್ಟಂತಹ ತತ್ವಗಳನ್ನು ಪ್ರಚಾರ ಮಾಡಬೇಕು.
ಇಟ್ಸ್ ನಾಟ್ ದಟ್ ವಿ ಮೇಕ್ ದಟ್ ದಿ ಫೋರ್ಮೋಸ್ಟ್ ಪಾಯಿಂಟ್ ಆಫ್ ಅವರ್ ಪ್ರೀಚಿಂಗ್, ಬಟ್ ವಿ ಡೋಂಟ್ ಶೈ ಅವೇ ಇಫ್ ದಿ ಟಾಪಿಕ್ ಕಮ್ಸ್ ಅಪ್.
ಅಂದರೆ ಕೃಷ್ಣ ಪ್ರಜ್ಞೆ ತತ್ವಗಳಲ್ಲಿ ಕೃಷ್ಣ ಪ್ರಜ್ಞಾ ಸಂಸ್ಥೆಗೆ ಸೇರುವಂತಹ ನಿರ್ಣಯಗಳು ಜೀವನ ಶೈಲಿಯಲ್ಲಿ ಹೆಂಗಸಿಗೆ ಸ್ತ್ರೀಯರಿಗೆ ಒಂದು ಸ್ಥಾನ ಇದೆ, ಅದು ಅತಿ ಪ್ರಮುಖವಾದ ವಿಷಯ ಅಲ್ಲ. ಅತಿ ಪ್ರಮುಖವಾದ ವಿಷಯ ಏನಂದರೆ ನಾವು ಕೃಷ್ಣ ಭಕ್ತರು ಹೇಗೆ ಆಗಬೇಕು ಅನ್ನೋದು. ಆದರೆ ಆ ವಿಷಯದ ಚರ್ಚೆ ನಡೆದಾಗ ನಾವು ಇಲ್ಲಿರೋ ವಿಷಯ ಇದ್ದ ಹಾಗೆ ಹೇಳಬೇಕು, ಸ್ತ್ರೀಯರಿಗೆ ಯಾವ ಸ್ಥಾನಮಾನ ಕೊಡಲಾಗಿದೆ ಅಂತ ಶಾಸ್ತ್ರದಲ್ಲಿ.
in the 60s and 70s, when at the, so you could say the height or the beginning of the, you know, in the midst of the feminist movement in America, Umapati Swami told me how he said to Srila Prabhupada, "Srila Prabhupada, you can't say these things. They're, you know, you can't say these things about women." And Prabhupada turned to him and said, "I can't change the truth for the Americans."
ನಮಗೂ ಪುರುಷರಿಗೆ ವ್ಯತ್ಯಾಸವಿಲ್ಲ, ನಮಗೆ ಎಷ್ಟು ಅಧಿಕಾರ, ಅವಳಿಗೆ ಎಷ್ಟು ಅಧಿಕಾರ ಕೊಡ್ತೀರೋ ನಮಗೂ ಅಷ್ಟೇ ಕೊಡಬೇಕು, ಸ್ಥಾನಮಾನ ಒಂದೇ ಇರಬೇಕು ಅಂತ ಒಂದು ಆಂದೋಲನವೇ ಸೃಷ್ಟಿ ಮಾಡಿದ್ರು. ಆದರೆ ಪ್ರಭುಪಾದರು ಅದನ್ನು ಒಪ್ಪಿರಲಿಲ್ಲ. ನಮ್ಮ ವೇದ ಗ್ರಂಥಗಳಲ್ಲಿ ಇರುವಂತಹ ಮಾತು ಸ್ವಲ್ಪ ವ್ಯತ್ಯಾಸ ಇದೆ. ಪ್ರಭುಪಾದ ಹೇಳೋರು ನಮ್ಮನ್ನ ನಾವು ನಮ್ಮ ನಿರ್ಣಯವನ್ನು ಬಿಟ್ಕೊಡೋಕ್ಕಾಗಲ್ಲ ಅಂತ. ಆಗ ಉಮಾಪತಿ ದಾಸ್ ಅಂತ ಒಬ್ಬರು ಪ್ರಭುಪಾದ ಶಿಷ್ಯರು ಪ್ರಭುಪಾದರು ಕೇಳ್ತಾರಂತೆ, ಅಂದ್ರೆ ಈ 60ನೇ ದಶಕದಲ್ಲಿ 70ನೇ ದಶಕದಲ್ಲಿ ಈ ಅಮೆರಿಕಾದಲ್ಲಿ ನಡೆಯುವಂತಹ ಆಂದೋಲನವನ್ನು ನೋಡಿದ್ರೆ ಇದಕ್ಕೂ ಮತ್ತು ವೇದ ಗ್ರಂಥಗಳಿಗೆ ಕೊಟ್ಟಂತ ಸಾರಾಂಶಕ್ಕೂ ಹೆಚ್ಚು ಕಡಿಮೆ ವ್ಯತ್ಯಾಸವಿದೆ. ನೀವು ಯೋಚನೆ ಮಾಡಬೇಕು, ವೇದ ಗ್ರಂಥಗಳಲ್ಲಿ ಕೊಟ್ಟಂತಹ ಮಾತುಗಳನ್ನೇ ನೀವು ಹೇಳ್ತಿರೋ ಅಥವಾ ಆಧುನಿಕ ಆಲೋಚನೆ ಪ್ರಕಾರ ಏನಾದ್ರು ಬದಲಾಯಿಸ್ತಿರೋ ಅಂತ ಪ್ರಭುಪಾದರು ಸ್ಪಷ್ಟವಾಗಿ ಹೇಳ್ತಾರೆ. ವೇದ ಗ್ರಂಥಗಳಲ್ಲಿ ಕೃಷ್ಣ ಹೇಳುವ ಮಾತನ್ನು ಬದಲಾಯಿಸುವ ಅಧಿಕಾರ ನನಗೂ ಇಲ್ಲ, ಹಾಗೂ ನನಗೆ ಉದ್ದೇಶ ಕೂಡ ಇಲ್ಲ. ಕೇವಲ ಈ ಅಮೆರಿಕದಲ್ಲಿ ಇರುವಂತವರಿಗೆ ಜನಪ್ರಿಯತೆ ಗಳಿಸಲಿಕ್ಕೆ ನಾನು ಕೃಷ್ಣನ ಮಾತು ಅಥವಾ ವೇದ ಗ್ರಂಥಗಳ ನಿರ್ಣಯವನ್ನು ಬದಲಾಯಿಸಲಿಕ್ಕೆ ತಯಾರಾಗಿಲ್ಲ ಅಂತ ಹೇಳ್ತಾರೆ.
The main thing is we cannot apply Ardak Kutu Dinyaya, the logic of the half chicken. We can't just present the part that people like and then be afraid to present the part which are not popular. We have to be soldiers, just like Srila Prabhupada. You know, it's popular to present Mayavad, but when it was presented to Srila Prabhupada, he immediately attacked. So we have to be able to pass that test. We can't, you know, Krishna is seeing, are you going to betray me just to be popular or because you're embarrassed? You know, Srila Prabhupada didn't flinch. Bhakti Siddhanta did not flinch. His disciples said to him, you know, to Bhakti Siddhanta, Srila Prabhupada, he said, if you were a little bit more, Bhakti Siddhanta could have been, you know, like wildly popular all over India if he was a little bit softer. He refused because he was not going to compromise. What is the good of compromising? If you compromise, you're finished.
Janapriyate Goskara, now Tattvamane Padalaisha. ವೇದ ಗ್ರಂಥಗಳಲ್ಲಿ ಕೊಟ್ಟಂತಹ ತತ್ವಗಳೇ ಆಗಲಿ ನಿರ್ಣಯಗಳೇ ಆಗಲಿ ಹಾಗೂ ಸಾರಾಂಶವನ್ನು ಬದಲಾಯಿಸಲಿಕ್ಕೆ ಹೋಗಬಾರ್ದು, ಬಹಳ ಅಪಾಯಕಾರಿ ಅದು. ಜನಪ್ರಿಯತೆಗೋಸ್ಕರ, ಜನಪ್ರಿಯತೆ ಬೇರೆ ವಿಷಯ, ನಾವು ಪ್ರಚಾರ ಮಾಡೋದು ಜನಪ್ರಿಯತೆಗೋಸ್ಕರ ಅಲ್ಲ, ಜನರು ನಮ್ಮನ್ನು ಮೆಚ್ಚಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ, ನಿಜಾಂಶವನ್ನು ಎತ್ತಿ ನಿಲ್ಲಿಕ್ಕೆ ಹೋಗ್ಬೇಕು, ಅದೇ ನಮ್ಮ ಗುರಿ ಆಗಬೇಕು. ನಿಜಾಂಶ ಅದನ್ನೇ ಎತ್ತಿ ತೋರಿಸ್ಬೇಕು ನಾವು ಹೊರತು ಜನಪ್ರಿಯತೆಗೋಸ್ಕರ ಮಾಡೋದು ಬಹಳ ಅಪಾಯಕಾರಿ ಅಂತ ಹೇಳ್ತಾ ಇದ್ದಾರೆ.
We have to remember that as Vaishnavas, we are not after cheap popularity. We only want to be popular with two people, with Guru and with Krishna. If they are happy with us, then everything is okay. But if all of the world is happy with us and Guru and Krishna is not happy with us, then you're finished. Because at the time of death, when you're laying there, dying, nobody else is going to help you. Only Guru and Krishna is going to help you. They are the ones who are going to help you to say the holy name. But everyone is going to die. Only one way to be born. So many interesting ways to die. None of them pleasant.
ನಾವು ನಮ್ಮ ಮೂಲ ತತ್ವಗಳನ್ನು ಕೈಬಿಡೋದು ಜನಪ್ರಿಯತೆಗೋಸ್ಕರ ನಾವು ಇದನ್ನು ಅಡ್ಜಸ್ಟ್ಮೆಂಟ್ ಅಂತ ಕಾಂಪ್ರಮೈಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಆ ಥರ ಮಾಡ್ಕೊಳ್ಳೋದು ಬಹಳ ತಪ್ಪಾಗುತ್ತೆ. ಅದು ಸರಿಯಾದಂಥ ಒಂದು ಉದ್ದೇಶವಲ್ಲ. ಅದು ನಾವು ಜನಪ್ರಿಯತೆ ಗಳಿಸ್ಬೇಕು, ಮೆಚ್ಚುಗೆ ಗಳಿಸ್ಬೇಕು ಅಂದರೆ ನಾವು ಇಬ್ಬರನ್ನೇ ನಾವು ಯೋಚನೆ ಮಾಡಬೇಕು. ಗುರು ನಮ್ಮ ಗುರು, ಇನ್ನೊಬ್ಬರು ಮತ್ತೊಬ್ಬರು ಕೃಷ್ಣ. ಕೃಷ್ಣನ ದೃಷ್ಟಿಯಲ್ಲಿ ನಾವು ಕೃಷ್ಣನಿಗೆ ಕೃಷ್ಣನಿಂದ ನಾವು ಮೆಚ್ಚುಗೆ ಪಡ್ಕೋಬೇಕು. ಹಾಗೂ ಗುರುಗಳು ನಮಗೆ ನಮ್ಮನ್ನು ಮೆಚ್ಚಿಕೊಳ್ಬೇಕು. ಕೃಷ್ಣ ಗುರುಗಳನ್ನು ಅವರಿಬ್ಬರೇ ನಮ್ಮನ್ನು ಮೆಚ್ಚಿಕೊಂಡ್ರೆ ಸಾಕು. ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಇರೋರೆಲ್ಲ ನಮ್ಮ ಮೆಚ್ಚಿಕೊಂಡು ಕೃಷ್ಣ ಗುರು ನಮ್ಮ ಮೆಚ್ಚಿಕೊಳ್ಳೋದ್ರೆ ಏನು ಉಪಯೋಗ ಇಲ್ಲ, ಏನು ಉಪಯೋಗ ಇಲ್ಲ. ಅದಕ್ಕೆ ನಾವು ಮೆಚ್ಚುಗೆ ಪಡಿಬೇಕು ಅಂದರೆ ಗುರು ಹಾಗೂ ಕೃಷ್ಣ ಮೆಚ್ಚುಗೆ ಪಡಿಬೇಕು ಅಷ್ಟೇ.
So if you faithfully follow the instructions of the Purva Acharyas and you please Krishna and you please the Acharyas, you please Lord Chaitanya, then naturally you will develop all of the qualities of a pure devotee, as I mentioned in the Nectar of Devotion, without extraneous endeavor. Just like we recently had the for Nrisimha Chaturdasi, Prahlad was just a little boy of 5 years old. He was not a learned scholar. He was not a poet. But simply by Nrisimhadev touching his head, he was able to speak like a Nobel laureate poet. The same thing with Dhruva, a seven-year-old boy. By the mercy of Krishna, all these qualities manifested. There was no extraneous artificial endeavor.
ಈಗ 24 ಗುಣಗಳಿದೆ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋಬೇಕು. ಆದರೆ ನಿಜವಾಗ್ಲೂ ಈ ಗುಣಗಳನ್ನು ಬೆಳೆಸ್ಕೊಳ್ಬೇಕು, ಭಕ್ತರು ಯಾವ ಯಾವ ಗುಣಗಳು ಇರಬೇಕು ಅದೆಲ್ಲ ನಮ್ಮಲ್ಲಿ ಬೆಳಿಬೇಕು ಅಂದ್ರೆ ಒಬ್ಬರು ಹೇಳ್ತಾ ಇದ್ದಾರೆ, ನಾವು ಕೃಷ್ಣ ಹಾಗೂ ಬೇರೆ ಗುರುವನ್ನು ಮೆಚ್ಚುಗೆ ಕೊಡ್ಬೋದು. ಅವ್ರು ನಮ್ಮ ಮೇಲೆ ಅವರಿಗೆ ನಮ್ಮ ಮೇಲೆ ನಾವು ಮಾಡ್ತಿರುವಂತ ಚಟುವಟಿಕೆ ಭಕ್ತಿ ಸೇವೆ ಅವ್ರು ತೃಪ್ತಿ ಆಗ್ಬೇಕು. ಅವ್ರು ತೃಪ್ತಿ ಆದರೆ ಸಾಕು, ಅವರ ಕೃಪೆಯಿಂದ ಕೃಷ್ಣ ಗುರುವಿನ ಕೃಪೆಯಿಂದ ಸಹಜವಾಗಿಯೇ ನಮ್ಮಲ್ಲಿ ಇದ್ದಂತಹ ವೈಷ್ಣವ ಗುಣಗಳೆಲ್ಲ ಬೆಳೆಯುತ್ತೆ. ನಾವು ಅದಕ್ಕೆ ಈ ವೈಷ್ಣವ ಗುಣಗಳನ್ನು ಬೆಳೆಸಲಿಕ್ಕೆ ಪ್ರತ್ಯೇಕವಾದಂತಹ ಒಂದು ಶ್ರಮ ಪಡಬೇಕಾಗಿಲ್ಲ. ಕೃಷ್ಣನ ಕೃಪೆಯಿಂದ, ವೈಷ್ಣವರ ಕೃಪೆಯಿಂದ, ಗುರುವಿನ ಕೃಪೆಯಿಂದ ಸಮಸ್ತ ಸದ್ಗುಣಗಳು ನಮ್ಮಲ್ಲಿ ಬೆಳೆಯುತ್ತೆ ಅಷ್ಟೇ. ನಾವು ಪ್ರತ್ಯೇಕವಾಗಿ ಬೇರೆ ಯಾವ ರೀತಿಯ ಪ್ರಯತ್ನ ಮಾಡುವಂತಹ ಅವಶ್ಯಕತೆ ಇಲ್ಲ.
So I think we'll end here if anybody has any questions or comments.
ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು.
You spoke about understanding the position of women in the society, but we find in our society, in the community of devotees, we often don't speak it so openly or so boldly about practicing women devotees not working. So what's your view on that, and how do we bring about a change in the mindset of devotees?
I mean about Sri Dharma?
Yes, women working outside, doing job.
Well, that was not the main, that was only an example. I didn't want to make it the main point of the class. That would be like a topic for a whole different discussion. But basically, we could see that India has lost its culture, very much lost its culture. From a historical point of view, first of all, it's feminism. So if you think about it carefully, feminism is the reason we're all in the material world. Because the Atma is a prakriti, it is feminine by nature. But when and there's only one Purusha. So when the feminine thinks that it becomes equal, wants to become equal with the male, falls to the material world. Egalitarianism. So feminism is what got us into the material world. Feminism is not going to get us out of the material world. It keeps us here. So that's in reality, that's what it is. And when we start thinking, when the feminine energy begins to think that it's equal to Krishna, then it falls. So that's why it's very strictly explained in Shastras that the woman, the female, is never to be independent. In a Manu Samhita, either as a child, as a youth, or an old age. But what we see today is not new. This feminism, it's not new. It's not a new thing. It's a historic, just like anything, a human body or a banana or any form of life goes through a beginning process, then a youthfulness, and then the middle process, the regeneration, and then, you know, lasts for some time, and then it decays and dies. Societies are the same. They start, they progress, you know, they propagate, and then they die. That goes out through history. So there's one scholar, his name is J.D. Unwin from Oxford University. He did a study in 1934. He's published a book, 600 page book, called Sex and Culture. And he pointed out that in the beginning, when societies are very strong and they're in the building of empires, the women are under extremely tight control. The sexual energy is very controlled. But then, as things progress towards the end, when they have got a lot of opulence, then there's a gradual emancipation of women. By whatever name you want to call it, feminism, you know, because in not all cultures there was voting. So they gave women more and more power. And that was the symptom of the death of the society. Within approximately three generations, that society would die. Because the symptoms of feminism, or whatever you want to call it, would be that there would be a lot of illicit sex, because the women were free to do whatever they wanted to do. Like in the office, the women go to work. In the United States, when there's a divorce, the men demand DNA tests on the children, because 20% of the time the child is not his, because the woman got pregnant with somebody at work. So there's a heightened amount of illicit sex, illicit children. The divorces are easy to take place. So the men, they said that the Babylonians had the same problem. The Romans had the same problem. No-fault divorces, they had to pay alimony, child support, all these different things. Divorces were very easy to happen. So a culture which had lasted for hundreds and thousands of years, when that took place, within a short time, they fell. Because so many, for one thing is that when they become career women, they stop, there's no time to have children, right? Nobody wants to have children. What does the government say? What's the government policy? No, only have two children at the very most. So then what happens? And the birth rate falls. You have to have a birth rate of 2.1 for the population to maintain stasis. Anything below 2.1 is not replacing the population. That leads to extinction of the population. So, for example, anybody ever heard of the Spartans? The Spartans were a warrior society. They conquered all of Greece. And they only had two classes, warriors and slaves. So they conquered a society, they made them into slaves. And then the warriors, they didn't want to manage it, so they put the women in charge. They purposely put their women in charge of the estates. So now what happened? They were the dominant force in Greece, but now the women, they were, you know, now they have a career. They owned 40% of the land. They didn't have time to have children. The birth rate fell. So who is making soldiers? You know, women are very poor imitations of men. They don't do things, you know, men do men things better than women. But there's one thing that women can do that men cannot do: have children. And without children, there's no future. No children, no future. And only women can do that. So if women are doing something else, then the future of the society is finished. So that's what happened to Sparta. They won the Peloponnesian War in 404 BC, but because they had the birth rate calamitously fell, They lost one major battle 30 years later, and they became a fourth-rate power. They never, ever recovered because too many soldiers were killed. There was no replacements. The same thing happened with Rome. Rome slowly became, it was very tight control. The man, the man of the family, pater familias, he had life and death control of his family. He could execute his wife and children. Nobody could, if they displeased him, he could just execute them. He had that much control. So when a man has that kind of control, you know, there's a saying, possession turns sand into gold. You have something to fight for if it's yours, right? So they would go out if somebody came, enemies came, they would go, they conquered so much because they had something to fight for. But if, who is going to fight for something you know that your wife, you know, in a divorce, your wife can throw you out of your house, you don't see your children, you lose half your wealth. Are you going to be inspired to fight? Are you going to be inspired to go in front of bullets? If you know, what do you have that's yours? You don't have anything that's yours. So that's how those societies collapse. And plus the Romans, Augustus Caesar, he also passed the same thing that we have today, they had then. The women didn't want to get, they didn't want to have children because, well, their breasts would sag and maybe they get stretch marks. They wanted to look attractive, looking for their next lover. I'm not making this up. This is the same thing that we're talking about now. The Romans went through the same thing. And the Romans were Rome because they had a citizen army. But then the men didn't want to get married because there was nothing in it for them. What's in it for them? Easy divorce, they lose so many things. So then they didn't have any army. They started hiring mercenaries. And then the mercenaries took over. That was the end of Rome. This has been repeated itself so many times. It's like you buy a banana, it's green. After some time, it turns yellow. Then a little black, brown spots. And it turns black and it's rotten. The same thing happens to societies. And it gets taken over by a male-dominated society. Those societies just get taken over, get wiped out. I don't know what's going to happen in India. India could go either way. But other places, as other societies present in the world today, you know, in China, there are no female politicians. There's no female politicians in China. In the West, or in India, you get divorced, the man loses everything. That's why in the West, men don't want to get married. What sane man would get married? At the whim of his wife, 70% of divorces are initiated by a woman. No, it's called a no-fault divorce. Means there's no fault on the part of the husband. He's not an adulterer, he's not a drunkard, didn't touch her, didn't beat her. No fault, she just got tired. He loses his house. He loses half his salary. He never sees his children again. Why get married? What's the incentive? Sex is easily available. If the woman hasn't had sex with you by the third date, you date somebody else. So sex is easily available. So men don't want to get married. In the United States, 40% of the children are illegitimate. 40% of the children born today in the United States are illegitimate. The parents aren't married. And the birth rate is very low. The ones who are, it's a low birth rate. That's why places like Europe, they need, you must have heard in the news, right? They're afraid of all these Muslims who are coming there. The Europeans, they're in a difficult situation because they have a terrible birth rate, very low birth rates, so they need immigrants. But at the same time, they're afraid of the immigrants because they're Muslims. So they're in a, because they're not creating their own people. They're not creating their own babies. They have no future. But in China, China recently had a one-child policy. Then they change it to a two-child policy. Now they just remove all limitations to children. Why? Because they want to have an army. That's the reason. They publicly said they want to have an army. They want to have the world's superior army by the year 2050. Now, China being an authoritarian government, well, they found that just because they moved it to a two-child policy, they weren't having more children. So, but China being an authoritarian government, they'll just simply, my prediction is, they'll ban abortions and contraception. Then you'll see, boom, huge rise in birth rate. That's what happened in Romania under the communist regime. They just banned all contraception, huge rise in birth rate. So without children, there's no future. And that's with feminism. Under feminism, what do they want? Abortion? They want abortions. They want abortion rights and lesbian rights. They have all, you know, it's craziness. So we have to plan for the future. I don't know what's going to happen in India, but India could go either way. India could go either way. It's not looking good, you know. It could still go. But anyway, our job is to maintain the Guru Parampara, maintain the teachings and practice them. If everybody else doesn't, what can we do? We at least should follow. We at least should follow. You know, and in some cases, you know, if the husband is sickly, you know, something like that, then the wife has to work. You know, Narada Muni's mother was a working woman, right? His mother worked because he had no father. But oftentimes, devotees, you know, they both are working not because they need the extra income, but because they want opulence. If you lead a simpler life, if you reduce your overhead, then you don't need so much money. If you kind of lead a simpler life. I don't know, does that answer your question? But it's a very complex thing, but it's a cycle in history, it's a cycle in civilizations. The Russians, who is the leading female politician in Russia or China? There aren't any. There's no Angela Merkels in China or in Russia. There aren't any. There's no Hillary Clintons. There's no Theresa Mays in Russia or China. There simply are none. Zero. None. It's a male-dominated, and this male-dominated culture has become a superpower in just 50 years. Within this, it's predicted the U.S. think tank predicted that within 12 years, China will have a navy that's twice the size of the present American navy. Twice the size. You know, and they're not, they execute corrupt officials. India can't be, I don't think, does India make its own small arms?
No.
Now finally they're making their own pistols. China's making their own making their own aircraft carriers, making their own stealth fighters, making their own tanks. India just started making their own pistols.
No, they make some tanks.
Oh, are they?
Yeah.
I thought they're importing them.
No.
Not all of them.
India wants to be an exporter now.
They're importing their own artillery. They're importing artillery. They're importing aircraft. But they're making a few tanks.
Yeah.
What, under license from the Russians?
Yeah, they got the technology in the 50s.
Yeah, okay. Oh, obsolete technology. The Chinese are not doing it. The Chinese are making their own. How can you know? So India's, that's why is the problem? Because for 60 years, corrupt government. 60 years of corrupt government. You know, that's why the streets are not clean. What to speak of making your own tanks. The street is not clean. In China, the streets are clean. But in India, why? Because the government is corrupt. So it's just a fact. Everybody knows it. Maharaj was telling about how they directly asked him for a bribe. When I went to get my marriage certificate at the BDA, some peon asked Madhusudanahari for a bribe just so that I get my certificate. If I would have known, I would have hit the guy. I would have just dragged him by the ear to his boss. But they paid the bribe. But this is a cycle in history. I'm not exactly sure which way India is going to go, because now we have a more conservative government. But and when you put a woman in charge of the Defense Department, who doesn't know which end of the pistol the bullet comes from, then well, it's not exactly we have to pray for India, but we don't know what's going to happen. But the rest, the West is finished. It's finished. It's just a question of time. On the average, it says it takes about 90 years. So at the state of where the Europe and America is, it's very bad. Something very, it's like if something gets, that there's a disease called osteoporosis. It's where it's a silent disease. All the bones become hollow, become leached out, and then you find out you have it by some sudden incident. Like you just sit down really hard, and then the bones in your spine collapse. That's when you find out. Until then, you look perfectly healthy. So just some sudden incident can reveal the weakness. For example, when the Roman Empire looked very strong, but then one year, the border between Rome and Germany was the Rhine River. One year, the river froze solid, completely solid. Hordes of German armies marched over the Rhine. Within 5 years, they sacked Rome. That was it. Finito. Kaput. That was it. That the end of the Roman Empire. After 5 years. In 1982, I was living in Bangalore. Actually, in 1978, I was in Atlanta, and I got I was at the Bhaktivedanta Institute. They bought me I wanted an ephemeris that would show the future until the year 2000. So I was looking through it, and I saw that on November the 12th, 1982, that there would be 6 planets in the sign of Libra. And I thought, something important will happen that day. So on that day, I was here in Bangalore. And I was at the house of Subanjaya. You know Subanjaya? S.K. Jain. So his father was my teacher. And I was over at his house all night. I was microfilming his books. And I was wondering, this is the weekend is happening. What happened? What's happening? And this was the time at the height of the Cold War. Everybody was talking about the Third World War. So I was wondering, what happened now? So the next couple of days, I went on the train to go to Vrindavan for Kartik, and it announced in the newspaper, Leonid Brezhnev just died. Do you know who Leonid Brezhnev is? He was the chairman of the Communist Party in Russia, in the Soviet Union, in 1982. Within 10 years, there was no Soviet Union. Within 10 years. Things can happen that fast. We don't realize how weak it is until one little burden crashes the whole thing. It appears to be strong. It's like somebody who's got osteoporosis. They look totally healthy until, but often it hits women. They lose the calcium. They fall down. They break the hip, and that, anybody else, they just would have gotten up, but their hips are crushed. Happens to men also. You look healthy until the stress, the one small stress, collapses the bone. So these weaknesses then show up and crush the country just collapses. This whole society collapses. How many brothers and sisters did your grandfather had?
Four.
How many you had?
6. My grandfather.
Okay. And the other side?
One.
Okay. So in India, many years, previous generations, you'd have, like she lived in the Bhakti, Vinod Thakur had 14 children. 14 children, would be easy for them to take care of 2 parents, right? How many brothers you have?
One.
Okay. And now you have 2 parents to take care of. And you're a brahmachari. it's a burden to take care of, because with this type of society, when you start having fewer children, when there's regular society, when there's the women are having children, then it's like this. old people are few at the top, young people are many at the bottom. But when birth rate collapses, it's the other way around. Many old people at the top and few young people at the bottom. It can't sustain a demographic winter. That's what's going to happen. It's inevitable. So what do? We have to just maintain the Guru Parampara, maintain the teachings of the Guru Parampara, and not become a weak link to live that. Thank you very much. It's a long topic. I could give a whole seminar on that. Because it's going to happen. It's going to happen. You know, within your own lifetime. Maybe not mine, but yours for sure.
Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama.
Thank you very much for all
this. Your grandchildren might be speaking Chinese.
Very refreshing, very wonderful class. Thank you very much. Oh, this Mangalarti score is like this. The children in